ನಿರ್ಣಯ ಕೊಡಬೇಕು. ನಿನ್ನ ಕಡೆ ಮನಸ್ಸು ನಿರ್ಣಯ ಕೊಡಬೇಕು. ಆ ಮನಸ್ಸು ಕೊಡಲಿಕ್ಕೆ ಅಡ್ಡಿಯಾದ ಪಾಪಗಳನ್ನು ನೀನೇ ಕಡಿಯಬೇಕು. ಆ ಪಾಪ ಕಡಿಯೋದಕ್ಕೆ ಬೇಕಾದ ನಿನ್ನ ಚಿಂತನೆ ನೀನೇ ಕೊಡಬೇಕು. ನಿನ್ನ ಶರಣಾಗತನಾಗಿದ್ದೇನೆ ಅಂತ ತಿಳಿಸಿ ತದನಂತರ ಆ ಭಗವಂತನ ವಿಶೇಷ ರೂಪದ ಪರಿಚಯ ಮಾಡಿಕೊಡುತ್ತಾರೆ. ಚೂರಲು ನಮ್ಮೊಳಗೆ ಸ್ವಾಮಿ ಹೇಗಿದ್ದಾನೆ ಅಂತ ಬಿಂಬ ಸಂಸ್ಥಾಪನಾ ಪ್ರಕರಣದಲ್ಲಿ ಹೇಳಿದ್ದಾರೆ. ಅದನ್ನು ಚೂರು ತಿಳಿಸಿ ಈ ಭಗವಂತನೇ ನಮ್ಮಲ್ಲಿ ನಿಂತಿದ್ದಾನೆ. ಹೇಗೆ ಹಾಸ್ಯೆ ಹಾಸ್ಯಕ್ತಿ ಪ್ರಮಾಣ ಮುಖದಲ್ಲಿ ಮುಖ ಕೈಯಲ್ಲಿ ಕೈ ಕಾಲಲ್ಲಿ ಕಾಲು ಇಟ್ಟು ಇಡೀ ಶರೀರ ವ್ಯಾಪಿಸಿ ನಿಂತಿದ್ದಾನೆ. ಇಂಥ ಭಗವಂತನ ಪೂಜೆಯೇ ನಮ್ಮ ಜೀವನ. ನಮ್ಮ ಸುತ್ತು ಇರುವ ದೇವರ ನಮ್ಮ ಪಾದಕ್ಕೆ ಆಶ್ರಯವಾದ ದೇವರ ಪಾದ ತೊಳೆಯೋದೇ ನಾವು ಪಾದ ತೊಳೆಯೋದು. ಕೈ ತೊಳೆಯೋದು ಅಂದರೆ ನಮ್ಮ ಕೈ ಸುತ್ತಿರುವ ಸ್ವಾಮಿಯ ಸೇವಾ ಕ್ಷಾಳನ ಪದಯೋ ಮುಖಸ್ಯಕ ಪಾಣಿ ಪಲ್ಲವಯೋಸ್ಕ ಗಂಡೂಷಣ ಸತತಂ ತವ ಅಸ್ತ. ಇದೆಲ್ಲ ನಿನಗಾಗಲಿ ಈ ಮಾನಸ ಪರಮಕಾರ್ಮದ ನನ್ನ ಮನಸ್ಸು ಸದಾ ಸಂತೋಷಗೊಳ್ಳಲು ಸರಿಯಿರುತ್ತ ಏಕಾಂತ ಭಕ್ತಿಯಿಂದ ಅವರು ಪ್ರಾರ್ಥನೆ ಮಾಡುತ್ತಾರೆ. ಮಹಾಂತವರು ರೀತಿಯಾಗಿ ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ಏನೇನು ನಾವು ಭೋಗ ಪಡುತ್ತೇವೆ ಅಥವಾ ಏನೇನು ಕಾರ್ಯಗಳು ಮಾಡುತ್ತೇವೆ ಅವೆಲ್ಲ ಶ್ರೀಕಲಿ ಪೂಜಾ ಅಂತ ಹೇಗೆ ಅನುಸಂಧಾನ ಮಾಡಬೇಕೆಂಬುದು ಹೆಜ್ಜೆ ಹೆಜ್ಜೆಗೂ ಹೆಜ್ಜೆ ಹೆಜ್ಜೆಗೂ ಬಿಡಿಸಿ ಬಿಡಿಸಿ ಹೇಳಿಕೊಟ್ಟಂತೆ ಅಧ್ಯಾತ್ಮ ರಸರಂಜನೆಯಾದರೆ ಜೀವನದಲ್ಲಿ ಬರೆತಕ್ಕಂತಹ ಅನೇಕ ಪಾಪಗಳ ರೂಪವನ್ನು ತತ್ತರಿಸಿ ಒಳಗಿರುವ ಪಾಪದ ತತ್ತರಿಸಲು ಆಗಬೇಕು. ಹೊರಗೆ ನಾನಾ ಜನರ ಸಂಪರ್ಕ ವೇದೋಕ್ತ ಕರ್ಮಾನುಷ್ಠಾನ ಇಲ್ಲದೇ ಇರುವಂಥ ನಾನಾ ಜನರ ನೋಟ ಅವರ ಸ್ಪರ್ಶ ಅವರ ಜೊತೆಗೆ ವ್ಯವಹಾರ ಇದರಿಂದ ನಮಗೇನಾಗುತ್ತೆ ನಾನಾ ನೀಚ ಜನ್ಮಗಳ ಪ್ರಾಪ್ತಿ ಆಗ್ತಾ ಹೋಗುತ್ತೆ. ಅನೇಕ ಜನ್ಮಗಳ ಪುಣ್ಯ ಹಾನಿ ಇದರಿಂದ ರಕ್ಷಣೆ ಮಾಡುವಂತಹ ಕವಚವೇ ಚತುರ್ದಶಿ. 14 ಪ್ರಕರಣಗಳನ್ನು ಯಾವ ನಿತ್ಯ ಚಿಂತನೆ ಮಾಡುತ್ತಾರೆ ಅಂಥವರಿಗೆ ಪ್ರಯತ್ನಪೂರ್ವಕವಾಗಿ ನಾವೇನು ಅವ್ರನ್ನ ಅಂಟಿಕೊಡಲ್ಲ ಹೋಗಲ್ಲ ಮಾತಾಡಲ್ಲ ನಮ್ಮ ಕರ್ಮವಶಾಸ್ತ್ರವು ಅರ್ಥ. ಯಾರಾದರೂ ವೇದೋಕ್ತ ಕರ್ಮಾನುಷ್ಠಾನ ಇಲ್ಲದೇ ಇರುವಂಥ ಭಗವದ್ವೇಷಿಗಳಾದಂಥವಾದ ದರ್ಶನ ಅಥವಾ ಗೊತ್ತಿಲ್ಲದೆ ಸ್ಪರ್ಶ ಸಂಭಾಷಣ ಇತ್ಯಾದಿಗಳಾದರೆ ಅದರಿಂದ ನಮ್ಮ ರಕ್ಷಣೆ ಮಾಡುವಂತಹ ಕವಚವಾಗಿ ಚತುರ್ದಶಿಯನ್ನು ಕೊಟ್ಟು ಹೋಗಲು. ಅದರಲ್ಲಿ ನಾವು ಇಲ್ಲಿಂದ ಹೋದ ಮೇಲೆ ಮತ್ತು ತೆರೆದ ಶರೀರವನ್ನು ಪಡೆಯಬೇಕಾದರೆ ಆ ಕ್ರಮವನ್ನು ತಿಳಿಸಿಕೊಟ್ಟಂತೆ ಜೀವ ಹೋಮ ಪ್ರಕರಣ ಜನನಿ ಪಿತೂ ವಾರಿಗಾಂಬರ ವೈಮಿಕ ಪಂಚಾಗ್ನಿಯಲ್ಲಿ ಹೇಳಿಕೊಟ್ಟಿದ್ದಾರೆ. ಆಕಾಶ ಮೇಘ ಭೂಮಿ ತಂದೆ ತಾಯಿ ಈ 5 ಅಗ್ನಿಗಳಲ್ಲಿ ಭಗವಂತನ 5 ರೂಪದ ಭಗವಂತನ ಅಂದರೆ ನಾರಾಯಣ ವಾಸುದೇವ ಸಂದರ್ಶನ ಪ್ರತಿಯೊಂದ 5 ರೂಪಗಳ ಒಂದೊಂದು ರೂಪದಿಂದ ಬರುವಂತಹ 5 ರೂಪಗಳ ಚಿಂತನೆ ಅವುಗಳ ವ್ಯಾಪ್ತಿ ವ್ಯಾಪಾರ ಎರಡನ್ನೂ ಪರಿಚಯ ಮಾಡಿಕೊಟ್ಟದ್ದು ಅಪರೂಪವಾಗಿ ಜೀವರೂಪ ಪ್ರಕರಣ. ತದನಂತರ ಅಂಥ ಭಗವಂತ ನಮಗೆ ಹುಟ್ಟು ಕೊಟ್ಟ ಮೇಲೆ ಅವನ ಹತ್ತಿರ ನಾವು ಸೇರುವ ಪ್ರಯತ್ನ ಅಂದರೆ ಮನಸ್ಸನ್ನು ಅವನ ಹತ್ತಿರವೇ ಇರುವ ಪ್ರಯತ್ನ ಉಪ ನಯನ ಪ್ರಕರಣ. ಅಲ್ಲಿ ಗಾಯತ್ರಿ ಮಂತ್ರದ ಅನುಸಂಧಾನ ಹೇಳಿಕೊಟ್ಟು ನಿಮಗೆ ನಾನು ಕಲಿಸಿದ್ದೆ. ಅಲ್ಲಿ ಏನು ಹೇಳಿದ್ದಾರೆ ಅದನ್ನು ಚಿಂತನೆ ಮಾಡುವ ಅಧಿಕಾರ ಇಲ್ಲಿ ಕೂತಿರುವಂತಹ ಗಂಡಸರಿಗೆ ಮಾಡುತ್ತಾರೆ. ಅದನ್ನು ಹೆಂಗಸರು ಹೇಗೆ ಚಿಂತನೆ ಮಾಡಬಹುದು? ಕನ್ನಡದಲ್ಲಿ ಸೂರ್ಯಮಂಡಲ ಮಧ್ಯವರ್ತಿಯಾದ ನಾರಾಯಣನನ್ನು ನೆನೆಯಬೇಕಾದ ಕರ್ತವ್ಯ ನಿಮಗೆಲ್ಲಾಗಿದೆ. ಅದಕ್ಕೆ ಶಾಸ್ತ್ರದ ಚೌಕಟ್ಟನ್ನು ಮೀರದೆ ನಿಮಗೆ ಯಾವ ರೀತಿಯಲ್ಲಿ ಆ ಪ್ರಕರಣದ ಅರ್ಥ ಆಗಬೇಕು ಅದು ಒರೆಸಿಕೊಟ್ಟಿದೆ. ಅಂತ ಆ ಸೂರ್ಯಮಂಡಲ ಭದ್ರಪತಿಯಾದ ನಾರಾಯಣನೇ ಏಳು ಸಾಮ ಕಾಮ ಪ್ರಭೇದಗಳ ಪ್ರತಿಪಾದ್ಯ ರೂಪ ಹಿಂಕಾರ ಪ್ರಸ್ತಾಪ ಆದಿ ಉದೀಕ ಪ್ರತಿಹಾರ ಉಪದ್ರವ ನಿಧಾನ ಎಂಬ ಏಳು ರೂಪಗಳಿಂದ ಏಳು ಕಾಲಗಳಲ್ಲಿ ಎಲ್ಲರನ್ನ ರಕ್ಷಣೆ ಮಾಡುವ ಕ್ರಮ ಹೇಳಿಕೊಟ್ಟಂತೆ ಸೂರ್ಯ ಗತಿ ಪ್ರಕರಣ. ನಂತರ ಬರ್ತಕ್ಕಂತಹ ಪ್ರಕರಣ ಅಂದರೆ ನಮ್ಮ ಬದುಕೆ ದೊಡ್ಡ ಯಜ್ಞ. ಭಗವಂತನಿಗೆ ನಾವು ತಿಳಿದದ್ದು, ಕೊಡದದ್ದು, ಎದ್ದದ್ದು, ತಿರುಗಿದ್ದು, ಕೂತದ್ದು ಪ್ರತಿಯೊಂದನ್ನು ಯಜ್ಞವಾಗಿ ಅರ್ಪಣೆ ಮಾಡುವ ಅಷ್ಟೇ ಅಲ್ಲ, ಈ ಒಂದು ಜನ್ಮದ್ದು ಮಾತ್ರ ಅಲ್ಲ, ಹಿಂದಿನ ಅನೇಕ ಜನ್ಮಗಳದ್ದು, ಮುಂದೆ ಬರುವ ಅನೇಕ ಜನ್ಮಗಳದ್ದು ಭಗವಂತನಿಗೆ ಪೂಜಾರ್ಥ ಅರ್ಪಣೆ ಮಾಡತಕ್ಕಂತಹ ಅಪರೂಪದ ಅನುಸಂಧಾನ ಹೇಳಿಕೊಟ್ಟಂತೆ ಆಯುರ್ಯಜ್ಞ ಪ್ರಕರಣ. ತದನಂತರ ವೇದ ಅಧ್ಯಯನ ಮಾಡಿದವರಿಗೂ ಮಾಡದವರಿಗೂ ಉಪಕಾರ ಆಗುವಂತೆ ವೇದ ಪ್ರತಿಪಾದ್ಯನಾದ ನಾರಾಯಣನ ಸ್ಮರಣೆ ವೇದಗಳಲ್ಲಿ ಭಗವಂತನನ್ನ ಈ ನಂಬಿಕೆ ಹೇಳಿದ್ದಾರೆ ಕೊಟ್ಟಾರೆ. ನಾಲ್ಕು ವೇದಗಳು, ಇತಿಹಾಸ ಪುರಾಣಗಳು ಭಗವಂತನ ನಾಮಗಳೆಂಬ ಎಚ್ಚರ. ಆ ಎಲ್ಲ ವೇದಗಳು ಶ್ರೀಹರಿಯನ್ನೇ ಹೇಳುತ್ತಾ ಇವೆ ಎಂಬ ಎಚ್ಚರ ಕೊಟ್ಟಂತೆ ವೇದಾಧ್ಯಯನ ಪ್ರಕರಣ. ನಂತರ ಸುಲಭವಾಗಿ ಪುಣ್ಯ ಸಂಪಾದನೆ ಮಾಡುವ ಪ್ರಕರಣ. ಭಗವಂತನಿಗೆ ಸಕಲ ಜೀವಿಗಳು ಮಾಡಿದ ಕರ್ಮ ದೇವತೆಗಳ ಅರ್ಪಣೆ ಮಾಡುತ್ತಾರೆ. ಮಾನಸಿಕ, ವಾಚಿಕ, ಕಾಯಿಕ ಕರ್ಮಗಳನ್ನೇ ದೇವತೆಗಳು ಎಲ್ಲವನ್ನ ಸ್ವೀಕರಿಸಿ ವಾಯುದೇವರ ಮೂಲಕ ವಿರಾಟ ನಾಮದ ಭಗವಂತನಿಗೆ ಅರ್ಪಣೆ ಮಾಡುವ ಕ್ರಮವೇ ಭಿಕ್ಷಾಟನ ಪ್ರಕರಣ. ನಂತರ ನಿತ್ಯವೂ ನಾವು ಮಾಡುವುದು ಭೋಜನ. ಯಾರೋ ಹೇಳಿದ್ರು ಏನು ಸಾಧನೆ ಮಾಡಿದರೆ ನಮಗೆ ಬರೋ ಜನರಲ್ಲಿ ಒಳ್ಳೆ ಸಂಪತ್ತು ಎಲ್ಲ ಚೆನ್ನಾಗಿರ್ಬೇಕು. ಯಾವ ಸಾಧನೆ ಮಾಡಿದರೆ ಅನ್ನಕ್ಕೆ ಕಡಿಮೆ ಇಲ್ಲ, ಎಲ್ಲ ರೀತಿ ಸಂಪತ್ತು ಬಂದಿರಬೇಕು, ಇಲ್ಲ ಮಹಾರಾಜರಂತೆ ಆಗಿರ್ಬೇಕು, ಒಳ್ಳೆ ದೇವರ ಚಿತ್ತನ ಆಗ್ತಾ ಇರ್ಬೇಕು. ಅಂಥ ಜನ್ಮ ನಮಗೆ ಬರಬೇಕು, ಅಂಥ ಭೋಗಗಳು ಬರಬೇಕು, ಅಷ್ಟು ಚೆನ್ನಾಗಿರಬೇಕು, ಭಗವಂತನಿಗೆ ಎಲ್ಲ ಅರ್ಪಣೆ ಮಾಡಿರಬೇಕು. ಅದು ಪಡೆಯಲಿಕ್ಕೆ ಏನಾದರೂ ಸಾಧ್ಯ ಇದೆ ಅಂದರೆ ಅರಣ್ಯಕಾತ ಹೇಳ್ತಾರೆ ಸರಿಯಾಗಿ ಊಟ ಮಾಡು ಸಾಕು, ಸರಿಯಾಗಿ ಊಟ ಮಾಡು ಎಲ್ಲ ಸಿಕ್ಕಿಬಿಡುತ್ತೆ. ಈ ಜನ್ಮದಲ್ಲೂ ಸಿಗುತ್ತೆ, ಬರೋ ಜನ್ಮದಲ್ಲೂ ಸಿಗುತ್ತೆ. ಉಪನಿಷತ್ತಿನ ರಹಸ್ಯಗಳಿಗೆಲ್ಲ ಯದ್ಯಪಿ ಚತುರ್ದಶಿ ನನಗೆ ನಾನು ಹೇಳಿದ್ದೇನೆ, ಇನ್ನೊಂದು ಉಳಿದಿದೆ ಏನು ಅಂದರೆ ಚತುರ್ದಶಿ ಹೇಳುವಾಗ ಈಗ ಚತುರ್ದಶಿ ನಾನು ಹೇಳಿಕೊಟ್ಟಿದ್ದೇನೆ ಅರ್ಥ ಆಗಿದೆ ತಲೆಗೆ ಬಂದಿದೆ. ಈಗ ಅದಲ್ಲದೆ ಎಕ್ಸ್ಟ್ರಾ ಹೇಳಿದರೆ ಅದು ತಲೆಗೆ ಹೋಗುತ್ತೆ, ಅದಲ್ಲದೆ ಅದರ ಜೊತೆಗೆ ಹೆಚ್ಚಾದ್ದನ್ನು ಹೇಳಿಬಿಟ್ಟಿದ್ರೆ ಎಲ್ಲ ಓವರ್ ಆಗ್ತಾ ಇರುತ್ತೆ ಹೋಗ್ತಾನೆ. ಅದಕ್ಕೆ ಉಪನಿಷತ್ತಿನಲ್ಲಿ ಹೇಳಿದ್ದನ್ನು ಎಷ್ಟು ಸಂಗ್ರಹ ಮಾಡಿ ಹೇಳಬೇಕು ಅಷ್ಟು ಸಂಗ್ರಹ ಮಾಡಿ ಫಲ ಬರುವಂತೆ ಮಾಡಿಕೊಟ್ಟವರು ಇವರು. ಆದಮೇಲೆ ಹೇಳ್ತಾರೆ ನಿಮಗೆ ಚುಟುಕಾಗಿ ಮಾಡಿಕೊಟ್ಟೇನೆ ಅಷ್ಟೇ ಅಂತ ತಿಳಿಯಬೇಡಿ, ಇದರ ರಹಸ್ಯವೆಲ್ಲ ಗೊತ್ತಿದೆ, ಅದನ್ನು ಚೂರು ಉಪನಿಷತ್ತಿಗೆ ಹೋಗಿ ಅಂತ. ಉಪನಿಷತ್ತಿನಲ್ಲಿ ಒಂದೊಂದು ಪ್ರಕರಣ ಚಿಂತನೆ ಮಾಡಿ ಶುರು ಮಾಡಿದ್ರೆ ಓದಾಗಿ ತೆಗಿತ ಹೋಗುತ್ತೆ, ಬಾಯಿ ತೆಗಿತ ಹೋಗುತ್ತೆ, ಕೊನೆಗೇನಾಗುತ್ತೆ ನಿದ್ದೆ ಬರುತ್ತೆ, ಕನ್ಫರ್ಮೇಶನ್ ಬರುತ್ತೆ ಏನಂತ ಇದು ನಮಗಲ್ಲ ಹಾಗಾಗಬಾರದು ಅಂತ ಆ ಪ್ರಕರಣಗಳನ್ನು ಚೆನ್ನಾಗಿ ಚುರುಕಾಗಿ ನಿಮಗೆ ತಿಳಿಸಿಕೊಟ್ಟು ಈಗ ಅಭ್ಯಾಸ ಆಗಿದೆ. ಕೂಸು ದೋಗಾಡಲ್ಲ, ತಪ್ಪು ಹೆಜ್ಜೆ ಅಲ್ಲ, ಓಡ್ಲಿಕ್ಕೂ ಶುರುವಾಗಿದೆ ಕೂಸು. ಈಗ ಎಲ್ಲಿ ಹೇಳಿದ್ರೂ ಓಡುತ್ತೆ ಹೋದ ಆ ರೀತಿಯಲ್ಲಿ ಅರ್ಥ ಆದ ಮೇಲೆ ಇನ್ನೊಮ್ಮೆ ಚತುರ್ದಶಿ ಪ್ರವಚನ ಎಲ್ಲ ಕಡೆ ಮಾಡಬೇಕಾಗಿದೆ. ನಾನು ಹೇಗೆ ಒಂದೊಂದು ಪ್ರಕರಣ ಉಪನಿಷತ್ತಿನಲ್ಲಿ ಬಂದ ಭಾಗ ಉಪನಿಷತ್ತಿನಲ್ಲಿ ಬಂದ ಭಾಗ ವಿಸ್ತಾರವಾಗಿ ಹೇಳುತ್ತಾ ಇಲ್ಲಿ ಏನು ಹೇಳಿದ್ದಾರೆ ಅಲ್ಲಿ ಏನು ಹೇಳಿದ್ದಾರೆ ಇಲ್ಲಿ ಹೇಳಿ ಉಳಿದ ಭಾಗ ಎಷ್ಟು ಅದನ್ನು ನಾವು ಹೇಗೆ ಗ್ರಹಣ ಮಾಡಬೇಕು ಅದನ್ನು ಹೇಳಿದ್ರೆ ಹಾಗೆ ಷೋಡಶಿಯಲ್ಲಿ ಸಂಬಂಧಪಟ್ಟದ್ದೆಲ್ಲವೂ ಕೂಡ ಅನೇಕ ಭಾಗಗಳು ತುಂಬ ಶಾಶ್ವತವಾಗಿ ಕೂತಿವೆ. ಅವೆಲ್ಲವೂ ಕೂಡ ಆಯಾ ಪ್ರಕರಣ ಎಲ್ಲೆಲ್ಲಿಂದ ತಗೊಂಡಿದ್ದಾರೆ, ಅಲ್ಲಿ ಹೇಗೆ ವಿಸ್ತಾರ ಹೇಳಿದ್ದಾರೆ, ಸಂಗತ ಹೇಗೆ ಮಾಡಿದ್ದಾರೆ, ಅಧಿಷ್ಠಾನ ಹೇಗೆ ಕೇಳಿರಬೇಕು, ಎರಡನ್ನು ನೋಡ್ತಾ 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 ಬಂದರೆ ಆವಾಗ ಷೋಡಶಿ ಚೆನ್ನಾಗಿ ಅರ್ಥ ಆಗುತ್ತೆ, ಇನ್ನೂ ರುಚಿ ಕೊಡುತ್ತೆ ನಮಗೆ. ಹಾಗೆ ಊಟ ಮಾಡೋದು ಹೇಳಿಕೊಟ್ಟ ನಮ್ಮೊಳಗಿರತಕ್ಕಂಥ ವೈಶ್ವಾನರಾಜ್ಞಿಯ 11 ಅವಯವಗಳ ಚಿಂತನ, ಆತನ ಸುತ್ತೂ ಇರುವ ದ್ವಾರಪಾಲಕರ ಚಿಂತನ, ಆಹುತಿಗಳು ಕೊಡುವ ಕ್ರಮ, ಆ ಚಿಂತನೆ ಮಾಡಿದರೆ ಸಾಕು ನಮಗೆ ಬರುವ ಫಲ ಎಲ್ಲವನ್ನ ತಿಳಿಸಿಕೊಡ್ತೀವಿ. ನಂತರ ನಮ್ಮ ಸಂಪತ್ತೇ ಪಾಪ, ಆ ಪಾಪಗಳೆಲ್ಲ ಅಂಟದೇ ಹೋಗಬೇಕಾದರೆ ಪಾಪ ಅದೇ ಪ್ರಕರಣ. ಸ್ವಲ್ಪ ಗಡಿಬಿಡಿಯಲ್ಲಿ ಹೇಳೋದಾದ್ರೆ ಪಾಪ ಲೇಪ ಪ್ರಕರಣ ಅಂತ ಹೇಳಿದ್ದ, ಪಾಪ ಲೇಪ ಪ್ರಕರಣ ಅಲ್ಲ, ಪಾಪ ಲೇಪ ಪ್ರಕರಣ, ಪಾಪ ಅದೇ ಲೇಪ ಅದೇ ಪ್ರಕರಣ. ಏನು ಹೇಳಿಕೊಟ್ಟರು ಚುಡುಕಾಗಿ ಹೇಳಬೇಕಾದ್ರೆ ಬಲಗಂಟಿನಲ್ಲಿರುವ ಎಚ್ಚರ ಕಾಲದ ಎಲ್ಲ ಇಂದ್ರಿಯಗಳ ವ್ಯಾಪಾರ ನಡೆಸುವ ಮಹಾನಾಯಕನಾದಂಥ ಪರಬಲ ವಿಶ್ವನಾಮ ಭಗವಂತನ ಚಿಂತನೆಯೇ ಪಾಪ ಅರೆಯುವ ಪ್ರಕರಣ. ಬಲಗಂಟಲ್ಲಿ ಎಡಗಂಟಲ್ಲಿ ಅವನೇ ಪ್ರತ್ಯೊಮ್ಮ ಅನಿರುದ್ಧ ರೂಪಗಳಿಂದ ಇದ್ದು ನಮ್ಮ ಶರೀರದಲ್ಲಿ ಇತ್ತ ಅತ್ತ 36,000 ನಾಡಿಗಳಿದ್ದರೆ ಆ ನಾಡಿಗಳಲ್ಲಿ ದೇವತೆಗಳನ್ನ, ಪುರುಷ ದೇವತೆಗಳನ್ನ, ಸ್ತ್ರೀ ದೇವತೆಗಳನ್ನ ನಿಯಮನೆ ಮಾಡುವ ವಾಮನಿ ಭಾಮನಿ ಎಂಬ ರೂಪಗಳ ಪರಿಚಯ, ಅವನ ಗುಣಗಳ ಚಿಂತನೆ ಹೇಳಿಕೊಟ್ಟದ್ದೇ ಪಾಪಾಲಯ ಪ್ರಕರಣ. ಇನ್ನ ಜೀವ ಶರೀರದಿಂದ ಉತ್ಕ್ರಮಣ ಆಗುವಾಗ ಚರಮ ದೇಹದಿಂದ ಯಾವ ಯಾವ ಲೋಕಗಳಿಗೆ ಹೋಗ್ತಾನೆ, ಅಕ್ಷಿರಾದಿ ಪಥ ವಾಯು ಪ್ರಾಪ್ಯ ಹೇಳಿದರೆ ಅಕ್ಷಿರಾದಿ ಮಾರ್ಗದಿಂದ ಅಕ್ಷಿ ಲೋಕ ಮೊದಲುಗೊಂಡು ವಾಯುದೇವರ ಲೋಕ ಬಗೆಯುತ್ತ ಯಾವ ಯಾವ ಲೋಕ ಬರುತ್ತೆ, ಹೇಗೆ ಹೇಗೆ ಹೋಗಬೇಕು ಹೇಳಿದ್ದೆ ಜೀವ ಪ್ರಯಾಣ ಮಾರ್ಗ ಪ್ರಕಾರ. ನಂತರ ಮರಣ ಕಾಲದಲ್ಲಿ ನಾವು ಚಿಂತನೆ ಮಾಡಬೇಕಾದ ಲಯ ಚಿಂತನೆಯ ರಹಸ್ಯವನ್ನ ಹೇಳಿದ್ದೆ ಬ್ರಹ್ಮ ಯಜ್ಞ ಪ್ರಕರಣದಲ್ಲಿ. ಇಷ್ಟೋ ಬದುಕು ಚೆನ್ನಾಗಿರಬೇಕಾದ್ರೆ ನಾವು ಶುದ್ಧರಾಗಿರಬೇಕು, ನಮ್ಮನ್ನು ಶುದ್ಧರನ್ನು ಮಾಡುವ ವಾಯುದೇವರ ಯಜ್ಞ ನಾಮಕ ರೂಪದ ನೆನಪೇ ಶುದ್ಧ ಯಜ್ಞ ಪ್ರಕರಣ ಹೌದಾ. ನಂತರ ವಿಷ್ಣುವು ಹೇಳಿಕೊಟ್ಟ ಆ ಭಗವಂತನಿಗೆ ಜೀವನವನ್ನು ಯಜ್ಞವಾಗಿ ಅರ್ಪಣೆ ಮಾಡುವ ಕ್ರಮ, ಈ ಜೀವನದಲ್ಲಿ ಅನೇಕ ಯಜ್ಞಗಳು ಮಾಡಿದ ಫಲವನ್ನು ದೊರಕಿಸಿಕೊಡುವ ಸ್ಥಾನವೇ ಸ್ವರೂಪ ಯಜ್ಞ ಪ್ರಕರಣ. ಯುದ್ಧ ಸ್ವಾಮಿಯನ್ನು ಅವನೇ ಕೊಟ್ಟ ಪದಾರ್ಥಗಳಿಂದ ಮಾನಸಿಕವಾಗಿ ಒಳಗಿರುವ ಪದಾರ್ಥಗಳಿಂದ ಅವನ ಪೂಜಾ ಮಾಡುವುದೇ ಸುಲಭ ಪೂಜಾ ಪ್ರಕರಣ. ಇಂಥ ಸ್ವಾಮಿ ಸೂರ್ಯಮಂಡಲ ಮಧ್ಯವರ್ತಿಯಾಗಿ 5 ದಿಕ್ಕಿನಲ್ಲಿ 5 ರೀತಿಯಾದ ಸೂರ್ಯಮಂಡಲದ ರಶ್ಮಿಗಳಲ್ಲಿ ತನ್ನ 5 ರೂಪಗಳನ್ನು ಇಟ್ಟು ಆ 5 ರೂಪಗಳೇ ಜೇನಿನಂತೆ ಇದ್ದರೆ ಆ ಜೇನಿನಂತೆ ಇರುವ 5 ರೂಪಗಳ ಉಪಾಸನೆಯನ್ನು ಯಾರು ವಸು ರುದ್ರ ಆದಿತ್ಯರು ಮರುತ್ರುಗಳು ಪ್ರಧಾನ ದೇವತೆಗಳು ಮಾಡಿ ಅವರವರಿಗೆ ತಂದಂಥ ಫಲ ಪಡೆದರು ಅಂತ ಚಿಂತನೆ ನಮಗೆ ಕೊಟ್ಟು ಆ ಚಿಂತನೆಯಿಂದಲೇ ಸಕಲಾರ್ಥ ಸಿದ್ಧಿಯನ್ನು ಮಧುರಿತ್ಯ ಉಪಾಸನೆಯನ್ನು ಹೇಳಿಕೊಟ್ಟದ್ದೇ ಕೊನೆಯಲ್ಲಿ ಬರುವ ಗುರು ಪ್ರಸಾದ ಪ್ರಕರಣದಲ್ಲಿ. ಆದರೆ 10 ಉಪನಿಷತ್ತಿನಲ್ಲಿ ನಮಗೆ ಏನು ವಿಸ್ತಾರವಾದ ಅನೇಕ ಉಪಾಸನೆಗಳಿದ್ದರೆ ಅವುಗಳಲ್ಲಿ ಎಷ್ಟು ನಮಗೆ ಕಂಪಲ್ಸರಿ ಅಂಡ್ ಮಿನಿಮಮ್ 14 ಪ್ರಕರಣಗಳನ್ನು ಆರಿಸಿದ್ದಾರೆ. ಆ ಆರಿಸಿದ ಪ್ರಕರಣಗಳನ್ನು ಕೂಡ ಇದಾದ ಮೇಲೆ ಇದು ಇದಾದ ಮೇಲೆ ಇದು ಅಂತ ನಮಗೆ ಕೊಡಬೇಕಾದರೆ ಅವರ ಅನುಭವ ಎಷ್ಟು ಆಳವಾದ ಜ್ಞಾನ ಇರಬೇಕು. ಇಲ್ಲದಿದ್ದರೆ ಸಾಮಾನ್ಯ ಉಪನಿಷತ್ತು ನೋಡಲಿಕ್ಕೆ ಹೋದರೆ ಯಾವ ಉಪಾಸನೆ ಮಾಡಲಿ ಯಾವ ಬಿಡ್ಲಿಯನ್ನು ತಲುಪಿಟ್ಟು ಹೋಗುತ್ತೆ ಎಲ್ಲ ರಾಶಿ ಬಿದ್ದಿರುತ್ತೆ. ಅದರಲ್ಲೂ ಕೂಡ ಯಾವುದು ಮೊದಲು ಮಾಡಲಿ ಯಾವ ನಂತರ ಮಾಡಲಿ ಅಂತ ಪರಿಚಯ ಆಗಿಲ್ಲ. ಇದು ಯಾರಿಗೆ ಗೊತ್ತಾಗುತ್ತೆ ಅಂತ ಹೇಳಿದರೆ ಅನುಭವ ಇದ್ದವರಿಗೆ ಮಾತ್ರ. ಅದಕ್ಕೆ ತಲೆ ಆಗ್ಲೇ ಬೇಕು ಗುರುಗಳಿಗೆ. ನಾವು ತದನಂತರ ಬರತಕ್ಕಂಥದ್ದು ಷೋಡಶಿ. ಷೋಡಶಿಯಲ್ಲಿ ಆತ್ಮನೆಯ ರಹಸ್ಯವನ್ನು ತಿಳಿಸಿಕೊಟ್ಟಂತೆ ಬಂಧಕ ಪ್ರಕರಣದಲ್ಲಿ ನಮ್ಮಲ್ಲಿ ಅಜ್ಞಾನ ಏಳು ರೀತಿಯಾಗಿ ಬಿಸುರಳಿ ಆ ಏಳು ರೀತಿಯಾದ ಅಜ್ಞಾನ ಲಿಂಗ ದೇಹದಿಂದ ಬಂದದ್ದು. ಅದರಿಂದ ಏಳು ಅಭಿಮಾನಗಳು ಬಂದು ಆ ಏಳು ಅಭಿಮಾನಗಳು ನಮ್ಮನ್ನು ಕಟ್ಟಿ ಹಾಕಿದ ರೀತಿ. ಅದರಲ್ಲಿ ಸ್ವಾತಂತ್ರ್ಯ ಅಭಿಮಾನ, ಕರ್ತೃತ್ವ ಸ್ವಾತಂತ್ರ್ಯ ಅಭಿಮಾನ, ಫಲಭೋಕ್ತೃತ್ವ ಸ್ವಾತಂತ್ರ್ಯ ಅಭಿಮಾನ, ಈ ಥರ ಅಭಿಮಾನಗಳಿವೆ. ಅಷ್ಟು ಮಾತ್ರ ಪರಿಚಯ ಆಯ್ತಾ? ಇಲ್ಲ. ಆಯಾ ಅಜ್ಞಾನಗಳಲ್ಲಿ ಅಭಿಮಾನಗಳಲ್ಲಿ ಭಗವದ್ ರೂಪಗಳು ನಿಂತಿವೆ. ಆ ಭಗವದ್ ರೂಪಗಳ ಚಿಂತನೆಯಿಂದ ಆ ಅಜ್ಞಾನ ಅಭಿಮಾನ ಎಲ್ಲವೂ ತಿರೋಧಾನ ಆಗಿ ನಮಗೆ ಒಳ್ಳೆ ಜ್ಞಾನ ಭಗವಂತ ಕೊಡುತ್ತಾನೆ ಎಂಬುದು ಬಂಧನ ಪ್ರಕರಣದಲ್ಲಿ ತಿಳಿಸಿಕೊಡುತ್ತಾ, ನಿವೃತ್ತಿ ಪ್ರಕರಣದಲ್ಲಿ ಅದನ್ನು ನಿವಾರಣೆ ಮಾಡಿಕೊಳ್ಳುವ ಉಪಾಯವನ್ನು ಚೆನ್ನಾಗಿ ತಿಳಿಸಿಕೊಡುತ್ತದೆ. ನಂತರ ಇಷ್ಟೆಲ್ಲ ಸಾಧನೆ ನಾವೇ ಮಾಡಿರ್ತೀವ ಅಂದರೆ ಇಲ್ಲಯ್ಯ, ನಮ್ಮೊಳಗೆ ದೇವತೆಗಳು ನಿಂತಿದ್ದಾರೆ. ಮುಖದಲ್ಲಿ ಮುಖ, ಕೈಯಲ್ಲಿ ಕೈ, ಕಾಲಲ್ಲಿ ಕಾಲು ಇಟ್ಟು ನಿಂತವರೇ ಪುಷ್ಕರ, ಅವರೊಳಗೆ ಶನೈಶ್ವರ, ಹಾಗೆ ದೇವರ ಮನೆಯಂತ ಒಬ್ಬರಲ್ಲೊಬ್ಬರು ನಿಂತು ನಮ್ಮಿಂದ ಪ್ರತಿಯೊಂದು ಕಾರ್ಯ ಮಾಡಿಸ್ತಾ ಇದ್ದಾರೆ. ಅದೇ ತಿಳಿಸಿಕೊಟ್ಟದ್ದು ಬಿಂಬ ಪ್ರತಿಬಿಂಬ ಕಾವ ಪ್ರಕರಣ. ಬಿಂಬ ಕ್ರಿಯ ಏವ ಕ್ರಿಯ ಅಂತ ಆಚಾರ್ಯ ಹಿತಾಕಾಶದ ಏನು ವಾಕ್ಯ ಇದೆ, ಬಿಂಬ ಕ್ರಿಯ ಆದರೇನೆ ಜೀವ ಬದಲುತ್ತಾನೆ, ಇಲ್ಲದಿದ್ದರೆ ಬದಲಿಕ್ಕಾಗಲ್ಲ ಅನ್ನೋದನ್ನ ಹೌದ ಹೇಗೆ ಅಂತ ಪ್ರಶ್ನೆ ಬಂದರೆ, ಹೀಗೆ ಒಳಗೆ ಬದಲಂತ ತಾನು ಕೈ ಎತ್ತಿದ ಲಕ್ಷ್ಮೀದೇವಿ ಪ್ರಾಣದೇವರು ಹಾಗೆ ಎಲ್ಲರ ಕೈಗಳೆಂದರೆ ಕೊನೆಗೆ ಪುಷ್ಕರನ ಕೈ ಎಂದರೆ ಆತನ ಕೈ ಮೂಲಕ ನಮ್ಮ ಕೈ ಏಳಬೇಕು, ಇಲ್ಲದಿದ್ದರೆ ನಮ್ಮ ಕೈ ಏಳೋದೇ ಇಲ್ಲ. ಇಲ್ಲ ಪ್ರಯತ್ನದಲ್ಲಿ ಬಂತು ಸ್ವಾಮಿ, ಜೀವನಿಗೆ ಕರ್ತೃತ್ವ ಇದೆ, ಪ್ರಯತ್ನ ಇದೆ, ಅದು ದೇವರು ಮಾಡಿಸಿದರೆ ಉಂಟು, ಇಲ್ಲದಿದ್ದರೆ ಇಲ್ಲ. ಇಷ್ಟೇ ಆಗಲ್ಲ, ಜೀವನಿಗೆ ಕರ್ತೃತ್ವ ಇಲ್ಲ ಅಂತ ಹೇಳಲಿಕ್ಕೆ ಯಾರೂ ಮುಂದಾಗಿಲ್ಲ. ಜೀವನಿಗೆ ಪ್ರಯತ್ನವೇ ಇಲ್ಲ ಅಂತ ಯಾರೂ ಹೇಳಲ್ಲ. ಇದೇ ಪ್ರಯತ್ನ ತಾನಾಗಿ ಮಾಡಿಲ್ಲ, ಭಗವಂತ ಮಾಡಿಸಿದರೆ ಮಾಡುತ್ತಾನೆ. ಇಷ್ಟೇ, ಇದು ನಾವಲ್ಲ ಆಚಾರ್ಯರೇ ಭಾರತ ಅಕ್ಕರಣೆಯಲ್ಲಿ ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ಏನಂತ, ಒಂದು ಕಾರ್ಯ ಜೀವಿಯಿಂದ ಆಗಬೇಕಾದರೆ ಆ ಜೀವಿ ಸ್ವಭಾವ ಯೋಗ್ಯತ, ಅನಾದಿ ಕರ್ಮ ಹೌದಾ, ಅನಾದಿ ಕರ್ಮ ಸ್ವಭಾವ ಯೋಗ್ಯತ ಪುರುಷ ಪ್ರಯತ್ನ ಈ ಮೂರು ಬೇಕು ಅಂತ ಹೇಳಿ ಕಳೆದೇ ಹೇಳಿಬಿಡುತ್ತಾರೆ. ಪದೇ ತತ್ರಯಂ, ಈ ಮೂರು ಕೂಡ ವಿಷ್ಣು ವಶಗಂ ಸರ್ವದೈವ, ಶ್ರೀಹರಿಯ ವಶವೇ ಆಗಿದೆ, ನಮ್ಮ ಪ್ರಯತ್ನವು ದೇವರ ವಶ ವಶಕಂತ ಕಥ ಮಾಡಿಸಿಕೊಂಡು ಇರದಿಲ್ಲ ಅಂತ ಆ ರೀತಿಯಾಗಿ ತಿಳಿಸಿಕೊಟ್ಟಂತೆ ಬಿಂಬ ಪ್ರತಿಬಿಂಬಕಾಲ ಪ್ರಕರಣ. ಇಂಥ ನಮ್ಮೊಳಗೆ ನಿಂತು ಸತತ ಎಷ್ಟು ಜನ್ಮಗಳಾಗಿತ್ತು, ಇನ್ನೆಷ್ಟು ಜನ್ಮಗಳಿವೆಯೋ, ಇನ್ನು ಮುಂದೆ ಮೋಕ್ಷದಲ್ಲಿ ಅನಂತ ಕಾಲದವರೆಗೂ ನಾವು ಇರ್ತೇವಲ್ಲ, ನಮ್ಮ ಜೊತೆಗೇ ಇರುವ ಭಗವದ್ ರೂಪದಿರುವ ಅವ ಹೇಗಿದ್ದಾನೆ, ಅವನ ಲಕ್ಷಣಗಳನ್ನೆಲ್ಲ ತಿಳಿಸಿಕೊಟ್ಟದ್ದು ಬಿಂಬ ಸಂಸ್ಥಾಪನಾ ಪ್ರಕರಣ. ಅಂತಹ ಸ್ವಾಮಿ ನಮಗೆ ಶರೀರವನ್ನು ಸೃಷ್ಟಿ ಹೇಗೆ ಮಾಡಿಕೊಟ್ಟ, ಆತನ ಉಪಕಾರವೇನು, ಈ ಒಂದು ಶರೀರವನ್ನು ನೋಡಿದರೆ ಹೇಳ್ತಾರೆ ಒಳ್ಳೆ ಬಂಗಾರದ ಪ್ರತಿಮೆ, ಅದರಲ್ಲೆಲ್ಲ ಕಣ ಕಣಕ್ಕೂ ವಜ್ರ ರತ್ನಗಳನ್ನು ಕೆತ್ತಿದರೆ ಹೇಗಿರುತ್ತೆ, ಹಾಗೆ ಇಡೀ ಶರೀರದ ತುಂಬ ಭಗವದ್ ರೂಪಗಳು ನಿಂತಿವೆ. ಅಂಥ ಭಗವದ್ ರೂಪಗಳಿಂದ ಕೂಡಿದ ಪ್ರತಿಮೆಯೇ ಈ ಶರೀರ ಅಂತ ಅದ್ಭುತ ಪರಿಚಯವನ್ನು ಮಾಡಿಕೊಟ್ಟು ನಮಗೆ ಭಗವಂತ ಮಾಡಿದ ಉಪಕಾರದ ಪರಿಚಯವನ್ನು ಮಾಡಿಕೊಂಡಂತೆ ಸ್ಥೂಲ ಶರೀರ ಸೃಷ್ಟಿ ಪ್ರಕರಣದಲ್ಲಿ. ನಂತರ ಶರೀರ ಸೃಷ್ಟಿ ಮಾಡಿದ ಸ್ವಾಮಿ ಮೂರು ಅವಸ್ಥೆಗಳು ಇರೋದೇ, ಮೂರು ಅವಸ್ಥೆ ನಮಗೆ ಹೌದ, ಜಾಗೃತ ಸ್ವಪ್ನ ಸೃಷ್ಟಿ, ಈ ಮೂರು ಅವಸ್ಥೆಗಳನ್ನು ಹೇ ನೋಡಿ ಅವಸ್ಥಾ ಕೊಡೋದು ನಿರ್ಮಾಣ ಮಾಡೋದು, ಅವಸ್ಥೆಗಳನ್ನು ನಿರ್ಮಾಣ ಮಾಡಿದ ಕ್ರಮ, ಅವಸ್ಥೆಗಳನ್ನು ಕೊಟ್ಟ ಕ್ರಮ ಹೇಳಿದ್ದು ಅವಸ್ಥಾ ಪರ್ಯ ಪ್ರಕರಣದಲ್ಲಿ. ನಂತರ ಇಷ್ಟು ಶರೀರದಲ್ಲಿ ಎಲ್ಲ ಇಂದ್ರಿಯಗಳ ವ್ಯಾಪಾರ ನಡೆಯೋದು ಯಾರ ಮೂಲಕ, ಪ್ರಾಣದೇವರ ಮೂಲಕ, ಪ್ರಾಣ ಅಪಾನ ವ್ಯಾನ ಉದಾಹರಣ ಸಮಾನಾಂತರ ಮಾಡಿದರೆ ಪ್ರಾಣನ ಚಿಂತನೆಯಿಂದ, ಅಪಾರಣ ಚಿಂತನೆಯಿಂದ, ವ್ಯಾಹನ ಚಿಂತನೆಯಿಂದ, ಉದಾಹರಣ ಸಮಾನದ ಚಿಂತನೆಯಿಂದ ಎಂತೆಂಥ ಫಲಗಳು ಬರುತ್ತೆ ಎಂಬುದನ್ನು ಹೇಳಿಕೊಟ್ಟಂತೆ ಪ್ರಾಣ ವ್ಯಾಪಾರ ಪ್ರಕರಣ, ತದನಂತರ ಬಂದರೆ ಭೋಜನ ಪ್ರಕರಣ. ಹೌದಾ? ಭೋಜನ ಪ್ರಕರಣ ಚತುರ್ದಶಿಯಲ್ಲಿ ಹೇಳಿದ ಚೂರು ಇಲ್ಲಿ ಹೇಳಿಲ್ಲ, ಇಲ್ಲಿ ಹೇಳಿದ್ದು ಅಲ್ಲಿ ಹೇಳಿಲ್ಲ, ಪೂರ್ಣಗೊಳಿಸಿದ್ರಿಂದ ಅಂತರ ಬಂದಂತಹ ಪ್ರಕರಣ. ನಮ್ಮ ಸಕಲೇಂದ್ರಿಯಗಳಿಂದ ವ್ಯಾಪಾರ ಭಗವಂತ ಹೇಗೆ ಮಾಡಿಸ್ತಾ ಇದ್ದಾನೆ ಅದನ್ನು ಚಿಂತನೆ ಮಾಡಿ ಆಯಾ ಇಂದ್ರಿಯಗಳಿಂದ ವ್ಯಾಪಾರ ಮಾಡಿರುವಾಗ ಭಗವದ್ ರೂಪಗಳು ಹೇಗೆ ಪ್ರಕಟ ಆಗುತ್ತೆ ತಿಳಿಸಿಕೊಟ್ಟು ಆ ಭಗವದ್ ರೂಪಗಳನ್ನು ಬಿಂಬನಿಗೆ ಐಕ್ಯ ಚಿಂತನೆ ಮಾಡುವುದೇ ಮಹಾ ಸಾಧನೆ. ಇದನ್ನು ಪ್ರೇಮಗಳಾದರೂ ಮಾಡುವುದನ್ನು ಭಾಗವತದಲ್ಲಿ ಹೇಳ್ತಾರೆ. ವಾಸುದೇವೆ ಭಗವತಿ ಸಮಾವೇಶಿತ ಸಕಲ ಕಾರಕ ಕ್ರಿಯಾಕಲಾಪ ಅಂತ ಅಂದ್ರೆ ಎಲ್ಲ ಇಂದ್ರಿಯಗಳಿಂದಾಗುವ ವ್ಯಾಪಾರ, ಆ ವ್ಯಾಪಾರದಲ್ಲಿ ಪ್ರಕಟ ಆಗುವ ಭಗವದ್ ರೂಪಗಳು, ಆ ರೂಪಗಳನ್ನ ಬಿಂಬನಿಗೆ ಐಕ್ಯ ಚಿಂತನ, ಇದು ದೊಡ್ಡ ಸಾಧನೆ. ಅದನ್ನ ಹೇಳಿಕೊಂಡಂತೆ ಇಂದ್ರಿಯ ವ್ಯಾಪಾರ ಪ್ರಕರಣದಲ್ಲಿ. ಇನ್ನ ಇಷ್ಟು ಇಂದ್ರಿಯಗಳ ವ್ಯಾಪಾರ ಪ್ರಕರಣ ತಿಳಿಸಿಕೊಟ್ಟ ಮೇಲೆ ನಮ್ಮಲ್ಲಿ ನಿಂತು ತತ್ವಗಳ ಮೂಲಕ ಆಗುವ ಕಾರ್ಯ, ತತ್ವಾಭಿಮಾನಿಗಳ ಮೂಲಕ ಆಗುವ ಕಾರ್ಯವನ್ನು ತಿಳಿಸಿಕೊಟ್ಟು ರಹಸ್ಯ ಹೇಳಿಕೊಟ್ಟ. ಏನ್ ಹೇಳಿದ್ರು? ತತ್ವ ಇದಲ್ಲ, ತತ್ವ ಕಾರ್ಯ ಪ್ರಕರಣದ ಚಿಂತನೆಯ ರಹಸ್ಯ ಮೂರು ಗುಣಗಳು ಇಷ್ಟು ತತ್ವಗಳಿಂದ ಕಾರ್ಯ ಆಗುವಾಗ ಎರಡೂ ರೀತಿಯಾದ ಕಾರ್ಯಗಳು ಒಳ್ಳೆಯದು ಕೆಟ್ಟದ್ದು ಎಲ್ಲ ನಡೀತಾ ಇದ್ರೆ ಯಾವ ಯಾವ ತತ್ವಗಳಿಂದ ಗುಣಗಳಿಂದ ಎಂತೆಂಥ ಕಾರ್ಯಗಳಾಗುತ್ತೆ ಎಂಬುದು ತಿಳಿಸಿಕೊಟ್ಟು ಆ ಕಾರ್ಯಗಳಲ್ಲಿ ನಮ್ಮಲ್ಲಿ ಪ್ರಾಕ್ಟಿಕಲ್ ಆಗಿ ನಡೆಯುವಾಗ ಏನು ನಡೆಯುತ್ತಾ ಇದೆ ನೋಡಿಕೊಂಡು ತಮೋಗುಣದ ವ್ಯಾಪಾರವ ಸತ್ವಗುಣದ ವ್ಯಾಪಾರವ ರಜೋಗುಣದ ವ್ಯಾಪಾರವ ಪತ್ತೆ ಹಚ್ಚಿ ಯಾವುದು ಬೇಕು ತಗೊಂಡು ಯಾವ ಬೇಡವೋ ಬಿಡಲಿಕ್ಕೆ, ನಾವು ಬಿಡ್ಲಿಕ್ಕಾಗಲ್ಲ ಕಟ್ಕೊಳ್ಳಿಕ್ಕಾಗಲ್ಲ ಸ್ವಾಮಿಯನ್ನ ಪ್ರಾರ್ಥನೆ ಮಾಡುತ್ತಾ ಆಯಾ ಗುಣದಲ್ಲಿರುವ ಭಗವಂತನ ಪ್ರಾರ್ಥನೆ ಮಾಡಿ ಆ ತಮೋ ಗುಣದ ರಜೋ ಗುಣದ ವ್ಯಾಪಾರದಿಂದ ಬಿಡಿಸಿ ಸತ್ವಗುಣದ ವ್ಯಾಪಾರ ಜಾಸ್ತಿ ಮಾಡಯ್ಯ ಅಂತ ಪ್ರಾರ್ಥನೆ ಮಾಡುವ ಕ್ರಮ ಹೇಳಿಕೊಟ್ಟದ್ದೇ ತತ್ವ ಕಾರ್ಯ ಪ್ರಕರಣ. ಇನ್ನು ಈ ಶರೀರವನ್ನು ವಿಶೇಷವಾಗಿ ರಥವೆಂದು ಚಿಂತನೆ ಮಾಡಿ ಹೌದು ವೀರ್ಣೆಯಂತ ಭಗವಂತನಿಗೆ ಅರ್ಪಣೆ ಮಾಡುವ ಕ್ರಮ ಹೇಳಿಕೊಟ್ಟದ್ದೇ ರಥಾಭಿ ಪ್ರಕರಣ. ಅಲ್ಲಿಂದ ಬಂದರೆ ಮೂವರು ಜಾಗೃತ ಪ್ರಕರಣ, ಸ್ವಪ್ನ ಪ್ರಕರಣ, ಸುಷುಪ್ತಿ ಪ್ರಕರಣ ಚೆನ್ನಾಗಿ ಹೇಳಿಕೊಟ್ಟರು. ಈ ಮೂರು ಕಾಲದಲ್ಲಿ ಭಗವಂತ ಮಾಡಿಸುವ ಅದ್ಭುತ ವ್ಯಾಪಾರಗಳನ್ನೆಲ್ಲ ಪರಿಚಯ ಮಾಡಿಕೊಟ್ಟದ್ದು. ಅವನ ಅಧೀನವಾಗಿ ನಾವು ಹೇಗಿದ್ದೇವೆ, ಅವನ ಮಗ ಎಷ್ಟು ಒದ್ದಾಡ್ತಾ ಇದ್ದಾನೆ, ಒದ್ದಾಡಾದ್ರೆ ಕಷ್ಟಪಟ್ಟು ಅಂತಲ್ಲ, ನಮಗಾಗಿ ತನ್ನ ಮನಸ್ಸನ್ನು ಇಟ್ಟು ಎಲ್ಲ ರೀತಿಯಲ್ಲಿ ತನ್ನ ಸಂತೋಷಕ್ಕಾಗಿ ಪ್ರಯತ್ನ ಪಡುವ ಸ್ವಾಮಿಯ ಆ ವಿಶೇಷ ಕರುಣೆಯನ್ನು ಪರಿಚಯ ಮಾಡಿಕೊಟ್ಟದ್ದೇ ಮೂರು ಪ್ರಕರಣ. ಇನ್ನು ನಂತರ ಬರ್ತದೆ ಗಮನ, ಆ ಗಮನ ಪ್ರಕರಣ. ಗಮನ ನೋಡಿದ್ರು ಆಗಮನ ಮಾಡಬೇಕು, ಆಗಮನವೇ ಗಮನ ಅಂದರೆ ನಮ್ಮನ್ನು ಈ ಶರೀರದಿಂದ ಕರ್ಕೊಂಡು ಹೋಗುವುದೇ ಗಮನ, ಅಲ್ಲಿಂದ ಕರ್ಕೊಂಡು ಬರುವುದೇ ಆಗಮನ. ಆಗಮನ ಪ್ರಕರಣ ಮೊದಲೇ ತಿಳಿಸಿಕೊಟ್ಟು ಚತುರ್ದಶಿಯಲ್ಲಿ ಜೀವ ಹೋಮ ಪ್ರಕರಣ. ಆದ್ದರಿಂದ ಗಮನ ಆಗಮನ ಪ್ರಕರಣವನ್ನು ಮುಗಿಸಿ ಮೋಕ್ಷ ಪ್ರಕರಣಕ್ಕೆ ಬರ್ತಾರೆ. ಇನ್ನೇನು ಮೋಕ್ಷ ಹೋದ್ರೆ ಬರೋದು ಹೋದ್ರೆ ಹೇಳುತ್ತಾರೆ. ಅಂದ್ರೆ ಭಗವಂತ ಜೀವನನ್ನ ಸಾಧನೆ ಮಾಡಿಸ್ತಾನೆ. ಹೇಗೆ ಮಾಡಿಸ್ತಾನೆ? ತುಂಬಾ ರಹಸ್ಯವನ್ನು ಹೇಳ್ಕೊಳ್ತಾ ಬರ್ತಾ ಇದ್ದಾರೆ. ಈ ಜೀವಿಗೆ ಸಾಧನಾ ಮಾರ್ಗದಲ್ಲಿ ಎರಡು ರೀತಿಯಾದ ಗುರುಗಳ ಪರಿಚಯ ಮಾಡಿಕೊಡ್ತಾನೆ ಭಗವಂತ. ಒಬ್ಬರು ನಿಯತ ಗುರುಗಳು ಸಿಗುವವರೆಗೂ ಕರ್ಕೊಂಡು ಹೋಗುವವರು, ನಿಯತ ಗುರುಗಳು. ಇವರೇನು ಮಾಡುತ್ತಾರೆ? ಸಾಮಾನ್ಯ ಸಾಧನೆಗೆ ಏನು ಬೇಕು ನಿಯತ ಗುರುಗಳು ಸಿಗುವವರೆಗೂ ಅಂತ ಆ ರಹಸ್ಯಗಳನ್ನು ಉಪದೇಶ ಕೊಡ್ತಾರೆ. ಹಾಗೆ ನಿಯತ ಗುರುಗಳು ಮಾಡಿದ್ದಾರೆ ಅಂದರೆ ಸ್ವರೂಪದಲ್ಲಿರುವ ಸಾಧನೆಗಳನ್ನ ಹೇಳ್ತಾ ಇದ್ದಾರೆ. ಏನದು ಅಂದ್ರೆ ಶಬ್ದ ಹೇಳ್ತಾ ಇದ್ದೀರಿ, ತದರ್ಥಂ ಹೇಳ್ತಾರೆ, ತತ್ತದ ಯೋಗ್ಯತಾ ಪ್ರಮತೆ ರೇಖೇಣ ಮುಖ್ಯ ಮೋಕ್ಷ ಸಾಧನ ಉಪದೇಶ್ಯ. ಈ ನಿಯತ ಗುರುಗಳಲ್ಲಿ ಇಟ್ಟುಕೊಂಡು ಮುಖ್ಯವಾದ ಅಂದ್ರೆ ಆ ಜೀವಿ ಮಾಡಬೇಕಾದ ಸಾಧನೆಯನ್ನು ಉಪದೇಶ ಮಾಡಲ್ಲ. ತದರ್ಥಂ ಅದಕ್ಕಾಗಿ ಶ್ರವಣ ಮನನ ನಿಧಿಧ್ಯಾಸನ ಭಕ್ತಿಯಾಗಿ ರೂಪಾಣಿ, ಶ್ರವಣ ಮನನ ನಿಧಿಧ್ಯಾನ ಮೊದಲೇ ಮಾಡಿರ್ತಾನೆ. ಆದರೆ ಇನ್ನ ವಿಶೇಷವಾದದ್ದು ಎಂಥದ್ದು ಅಂದರೆ ಒಳ್ಳೆ ಶಬ್ದ, ಜೀವಸ್ಯ ಸ್ವರೂಪಭೂತ ಶ್ರವಣಾದಿ ಸಾಧನ ವ್ಯಸ್ಯಕಾಲಿ ಸಾಧನಾದಿ ಸಹ ಸಂಪಾದನೆ. ನಮ್ಮ ಸ್ವರೂಪ ದೇಹದಲ್ಲಿ ಸ್ವಲ್ಪ ಎಕೋ ಬರ್ತದೆ, ನಮ್ಮ ಸಾಧನೆಗಳು ಎರಡು ಇವೆ, ಹೊರಗಿನ ಸಾಧನೆಗಳು ಒಳಗಿನ ಸಾಧನೆಗಳು ಅಂತ ಎರಡು ಇವೆ. ಹೊರಗಿನ ಸಾಧನೆಗಳನ್ನು ಕೊಡ್ತಾ ಇರುತ್ತೆ, ಅದರಿಂದ ಏನಾಗುತ್ತೆ, ಸ್ವರೂಪದಲ್ಲಿರುವ ಶ್ರವಣ ಮರಣಾದಿಗಳನ್ನು ಅಂದರೆ ಸ್ವರೂಪದಲ್ಲಿರುವ ಗುಣಗಳನ್ನು ಪ್ರಕಟ ಮಾಡುವಂಥ ಅದ್ಭುತ ಸಾಧನೆಗಳನ್ನು ನಿಯತ ಗುರುಗಳು ಉಪದೇಶ ಮಾಡ್ತಾರಂತೆ. ಸ್ವರೂಪದಲ್ಲಿರುವ ಭಕ್ತಿ ಇವೆಲ್ಲ ಪ್ರಕಟ ಆಗುವಂತಹ ಬೇರೆ ಒಳಗಿರುವ ಸಾಧನೆಗಳು ಹೇಳಬೇಕು, ಅಂತಹ ಸಾಧನೆಗಳನ್ನು ಯತ್ನಿಸಿದರೆ ಇದು ಶಾಂತ ಆಗ್ತಾ ಹೋಗುತ್ತೆ. ಒಳಗಿನ ಸಾಧನೆಗಳು ಒಳಗಿನ ಸಾಧನೆ ವಿಶೇಷವಾಗಿ ತಿಳಿಸಿಕೊಡುತ್ತಾರೆ, ಇಲ್ಲಿ ಹೇಳುತ್ತಾರೆ. ತಾನಿಕ ಸಾಧನಾನಿ ತತ್ತನ್ನಾಮಾನಿ ತತ್ರ ತತ್ರ ಸ್ಥಿತಾನಿ ತತ್ತತ್ ಫಲಪ್ರದಾನಿ ಸ್ವಸ್ವರೂಪಾಣ್ಯೇವ. ಜೀವನಿಗೆ ಏನು ಸಾಧನೆಗಳು ಅಂತ ಬರ್ತಾ ಇವೆ, ಆ ಸಾಧನೆಗಳ ಹೆಸರಿಂದ ಇರತಕ್ಕಂಥದ್ದೇ ಆ ಸಾಧನೆಗಳಲ್ಲಿರುವುದೇ ಭಗವತ್ ರೂಪಗಳು. ಆ ಎಲ್ಲ ಹೆಸರಿಂದ ಇದ್ದುಕೊಂಡು ಜೀವನಿಗೆ ಅಪೂರ್ವವಾಗಿರತಕ್ಕಂಥ ಸಾಧನೆಯನ್ನು ಕೊಡುವುದೇ ಭಗವಂತನ ರೂಪಗಳು ಅಂತ ಪೂಜೆ ಮಾಡಿಕೊಳ್ತಾ ಇನ್ನ ಭಗವಂತನಿಗೆ ಅನುಗ್ರಹ ಆಗುತ್ತೆ. ಜೀವ ಮಾಡಿದ ಸಾಧನೆ ಅಪರೋಕ್ಷವನ್ನು ಕೊಡುತ್ತೆ. ಅಪರೋಕ್ಷ ಹೇಗೆ ಅಂದರೆ ಮೊದಲೇ ದೇವರು ಕಾರಣವಿಲ್ಲಂತೆ, ಮೊದಲು ಕರ್ಮಾಭಿಮಾನಿ ಪುಷ್ಕರಣ ಅಪರೋಕ್ಷ, ಹಾಗೆ ನಂತರ ಶನೈಶ್ಚರ, ಹಾಗೆ 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 ಕೊನೆಗೆ ಭಗವಂತನ ಅಪರೋಕ್ಷ ಅಂತ ಹೇಳ್ತಾರೆ. ಹೇಳ್ತಾರೆ ಸರ್ವ ದೇವೋತ್ತಮ ಪ್ರಾಣಮಾನವನ ಪರ್ಯಂತ, ಪ್ರಾಣ ಆಯುಕನ ಪರ್ಯಂತವಾಗಿ ಅಪರೋಕ್ಷ ಆಗಿ ಆ ಸರ್ವಾನುಜ್ಞೆಯ ಎಲ್ಲರೂ ಅನುಜ್ಞೆ ಕೊಟ್ಟರೆ ವಿಶೇಷತಃ ಪ್ರಾಣಾನುಗ್ರಹ, ವಿಶೇಷವಾಗಿ ಪ್ರಾಣದೇವರ ಅನುಗ್ರಹದಿಂದ ತಸ್ಯ ಪರಮಾತ್ಮ ಅಪರೋಕ್ಷೋ ಜಾಯತೆ, ಅಪರೋಕ್ಷನಾಗಿದ್ದಾನೆ. ಇಲ್ಲಿ ಬಹಳ ಒಳ್ಳೆ ಮಾತನ್ನು ಹೇಳುತ್ತಾರೆ. ಏನದು ಆಚಾರರು ಸೂತ್ರ ಪ್ರಸ್ಥಾನದಲ್ಲಿ ಒಂದು ಕಡೆ ಪ್ರಸ್ತಾವ ಮಾಡುತ್ತಾರೆ. ಏನದು ಅಂದರೆ ಕೆಲವರಿಗೆ ಹೊರಗೆ ದರ್ಶನ ಆಗುತ್ತೆ ಅದರಿಂದ ಮೋಕ್ಷ, ಕೆಲವರಿಗೆ ಒಳಗೆ ದರ್ಶನ ಆಗುತ್ತೆ ಅದರಿಂದ ಮೋಕ್ಷ ಅಂತ ಹೇಳ್ತಾರೆ. ಆಗ ಸಂಶಯ ಬರ್ತಿದ್ದೆ ಸಾಧ್ಯ ಏನದು ಅಂದರೆ ಒಳಗೆ ದರ್ಶನ ಅಂದರೆ ಬಿಂಬನ ದರ್ಶನ ಅದರಿಂದ ಮೋಕ್ಷ ಸರಿ, ಹೊರಗೂ ಭಗವದ್ ರೂಪದ ದರ್ಶನದಿಂದ ಮೋಕ್ಷ ಇದೆ ಅಂತ ಹೇಳ್ತಾರಲ್ಲ. ಹಾಗಾದರೆ ಬಿಂಬನ ಚಿಂತನವೇ ಬಿಂಬನ ಅಪರೋಕ್ಷವೇ ಮೋಕ್ಷಕ್ಕೆ ಕಾರಣ ಅನ್ನೋದು ಬಿದ್ದೋಯಿತು, ಬಿಂಬನ ದರ್ಶನವೇ ಮೋಕ್ಷಕ್ಕೆ ಕಾರಣ ಅಂತ ಬೇಕಾಗಿಲ್ಲ. ಹೊರಗಿನ ದರ್ಶನವೇ ಹೊರಗಿನ ರೂಪಗಳು, ಬಿಂಬ ಅಲ್ಲದ ಹೊರಗಿನ ರೂಪಗಳ ದರ್ಶನದಿಂದಲೂ ಮೋಕ್ಷ ಆಗುತ್ತೆ ಅಂತ ಆಚಾರ್ಯ ಹೇಳಿಬಿಟ್ಟಿದ್ದಾರೆ ಅಂತ ಸಂಶಯ ಬಂದಿದ್ದು ಅದು ತಪ್ಪು ಅಂತ ಚೆನ್ನಾಗಿ ತಿಳಿಸಿಕೊಡುತ್ತಾ ಇದ್ದಾರೆ. ಅಂದರೆ ಅರ್ಥ ಏನು ಅಂದರೆ ಅತ್ರ ಸ್ವಯೋಗ್ಯ ಬಿಂಬದರ್ಶನಮೇವ ಸರ್ವೇಷಾಂ ಮೋಕ್ಷ ಸಾಧನ ಮುಖ್ಯ, ನಮಗೆ ಅಂದರೆ ಎಲ್ಲರಿಗೂ ಅವರವರಿಗೆ ತಕ್ಕಂತಹ ಬಿಂಬನ ದರ್ಶನವೇ ಮೋಕ್ಷಕ್ಕೆ ಸಾಧನ. ಆ ಬಿಂಬನ ದರ್ಶನ ಮೂರು ರೀತಿ ಆಗುತ್ತೆ ತಿಳಿಸಿಕೊಡ್ತಾರೆ. ಹೇಗೆ ಅಂದರೆ ಅಂತಹ ಬಾಹ್ಯ ಉಭಯ ಅಂತ, ಕೆಲವರಿಗೆ ಅವರ ಬಿಂಬವೇ ನೋಡಿ ಒಟ್ಟಾರೆ ಅವರ ಬಿಂಬದ ಉಪಾಸನೆ ಅವರವರ ಬಿಂಬದರ್ಶನದಿಂದಲೇ ಮೋಕ್ಷ ಎಂಬುದಿಲ್ಲ, ಆದರೆ ಆ ಬಿಂಬನ ದರ್ಶನ ಕೆಲವರಿಗೆ ಹೃದಯದಲ್ಲಿ ಮಾತ್ರ ಆಗುತ್ತೆ, ಕೆಲವರಿಗೆ ಆ ಬಿಂಬನೆ ಹೊರಗೆ ಅಗ್ನಿ ವಾಯು ಮೊದಲಾದ ಕಡೆ ದರ್ಶನ ಆಗುತ್ತೆ. ಅದೇ ಬಿಂಬನನ್ನ ಕೆಲವರು ಒಳಗು ಹೊರಗು ಕಾಣುತ್ತಾರೆ. ಮೂರು ರೀತಿ ಇದೆ ಇದಕ್ಕೆ. ಅಪರೋಕ್ಷ ಜ್ಞಾನಿಗಳಾದ ವಿಜಯದಾಸನ ಮಾತು ಶುದ್ಧ ಪ್ರಮಾಣದ ಅದ್ಭುತವಾಗಿ ಹೇಳುತ್ತಾರೆ. ಈ ರೀತಿಯಲ್ಲಿ ಸ್ವಯೋಗ್ಯ ಬಿಂಬ ದರ್ಶನಮೇವ ಸರ್ವೇಶ ಮೋಕ್ಷ ಸಾಧನ ಮುಖ್ಯ. ಇನ್ನ ರಾಮಕೃಷ್ಣ ರೂಪಗಳ ದರ್ಶನ, ಹೊರಗಿನ ರೂಪಗಳ ದರ್ಶನವೇ ಮೋಕ್ಷ ಸಾಧನ ಅಂತ ನಾವು ತಿಳ್ಕೊಳ್ತೀವಿ. ತಪ್ಪೇನು? ಅವಾಗ ಏನಾಗುತ್ತೆ? ಹೊರಗಿನ ರೂಪದಿಂದಲೂ ಮೋಕ್ಷ ಬರಬೇಕು, ರಾಮಕೃಷ್ಣಾದ ರೂಪಗಳಿಂದ. ಈ ಒಳಗಿರುವ ಬಿಂಬದಿಂದಲೂ ಬರಬೇಕು, ಬಿಂಬದಿಂದಲೇ ಬರುತ್ತೆ ಅಂತ ನೀನು ಬೇಡ ಅಂತ ಹೇಳಿಕ್ ಹೋದರೆ ಹೇಳ್ತಾರೆ. ಕದಾಚಿತ್ ಜಾಯಮಾನಮಿ ರಾಮಕೃಷ್ಣಾದಿ ಅವತಾರ ದರ್ಶನ ಬಿಂಬ ದರ್ಶನ ಸಾಧನತೆಯ ಪರಂಪರೆಯ ಏವ ಇತಿ ಜ್ಞೇಯಂ. ಹೊರಗೆ ರಾಮಕೃಷ್ಣಾದಿ ರೂಪಗಳ ದರ್ಶನ ಏನಾಗುತ್ತೆ ಅದು ಬಿಂಬ ದರ್ಶನಕ್ಕೆ ಸಾಧಕವಾಗಿಯೇ ಆಗತ್ತಷ್ಟೇ ಹೊರತು ಅದೇ ಸಾಕ್ಷಾತ್ ಮೋಕ್ಷಕ್ಕೆ ಸಾಧಕವಲ್ಲ. ಹಾಗಾದ್ರೆ ನಮ್ಮ ನಮ್ಮ ಒಳಗಿರತಕ್ಕಂಥ ಎಲ್ಲರೂ ಬ್ರಹ್ಮದೇವರು ಮೊದಲುಕೊಂಡು ಎಲ್ಲರೂ ಕೂಡ ಅವರವರ ಹೃದಯದಲ್ಲಿರುವ ಬಿಂಬ ಮೂರ್ತಿಯನ್ನು ದರ್ಶನ ಮಾಡುತ್ತಾರೆ. ಅದರಲ್ಲಿ ಕ್ರಮ ಕೆಲವರಿಗೆ ಹೃದಯದಲ್ಲೇ ಬಿಂಬ ದರ್ಶನ, ಆ ಬಿಂಬನನ್ನೇ ಹೊರಗೆ ದರ್ಶನ ಮಾಡುವವರು ಕೆಲವರು, ಒಳಗು ಹೊರಗು ದರ್ಶನ ಮಾಡುವವರು ಕೆಲವರು ಅಂತ ಒಟ್ಟಾರೆ ಎಲ್ಲರಿಗೂ ಬಿಂಬ ದರ್ಶನದಿಂದಲೇ ಮೋಕ್ಷ. ಇದು ಆಚಾರ್ಯರು ಹೇಳ್ತಾರೆ. ಸ್ವಯೋಗ್ಯ ಬಿಂಬ ದರ್ಶನೇನೈವ ಮುಕ್ತಿ. ಅದರಿಂದ ಬಿಂಬನ ದರ್ಶನದಿಂದಲೇ ಮೋಕ್ಷ ಅನ್ನೋದು ಇಲ್ಲ, ಹೊರಗಿನ ರೂಪಗಳ ದರ್ಶನದಿಂದಲೂ ಮೋಕ್ಷ ಉಂಟು ಅನ್ನುವ ವಾದವನ್ನ ಅರಣ್ಯಕಾಚಾರ್ಯರು ಚೆನ್ನಾಗಿ ತೊಡಗಿಡ್ತಾ ಇದ್ದಾರೆ. ಹಾಗಲ್ಲ, ಒಳಗಿರುವ ಬಿಂಬಮೂರ್ತಿಯ ದರ್ಶನದಿಂದಲೇ ಬಿಂಬನ ದರ್ಶನದಿಂದಲೇ ಮೋಕ್ಷ. ಹೇಗೆ? ಆವ ಒಳಗೆ ದರ್ಶನ ಕೊಡಬಹುದು, ಅವನೇ ಹೊರಗೆ ದರ್ಶನ ಕೊಡಬಹುದು, ಅಥವಾ ಒಳಗು ಹೊರಗು ದರ್ಶನ ಕೊಡಬಹುದು. ಅವನ ದರ್ಶನದಿಂದಲೇ ಮೋಕ್ಷ ಅನ್ನೋದು ಕಟ್ಟಿ ಬುದ್ಧಿ, ಅದು ಅವನೇ ಮಾಡಿದ ನಿಯಮ. ಸರಿ, ಇಂಥ ಜೀವನಿಗೆ ದೇವರ ದರ್ಶನ ಹೇಗಾಗುತ್ತೆ ಅಂದರೆ ದರ್ಪಣದಲ್ಲಿ ನಮ್ಮ ಮುಖ ಹೇಗೆ ದರ್ಶನ ಆಗುತ್ತೋ ಹಾಗೆ ದೇವರ ದರ್ಶನ ಆಗುತ್ತೆ ಜೀವನಿಗೆ. ಇಲ್ಲಿ ದರ್ಪಣ ಯಾವುದೇ ಅಂದ್ರೆ ಜೀವನೇ, ಜೀವನೊಳಗೆ ದೇವರ ದರ್ಶನ. ಅಂದ್ರೆ ಜೀವ ನಮ್ಮೊಳಗೆ ದೇವರು ಕಾಣಿಸ್ಬೇಕಂದ್ರೆ ಕಾಣಿಸ್ಬೇಕು ಅಂದ್ರೆ ಆ ಒಳನೆತ್ರದಿಂದಲೇ ಭಗವಂತನ ದರ್ಶನ ಪೂರ್ಣ ಜೀವನಿಗೆ ತನ್ನೊಳಗೇನೆ ತಾನು ನೋಡ್ತಾ ಇರ್ತಾನೆ. ಇಲ್ಲಿ ಕನ್ನಡಿಯು ನೋಡುವವನು ಜೀವನೇ, ಪ್ರತಿಬಿಂಬನು ಕನ್ನಡಿಯು ಜೀವನೇ, ಜೀವ ತನ್ನೊಳಗೇನೆ ದೇವರ ಮೂರ್ತಿಯನ್ನು ತಾನು ನೋಡ್ತಾ ಬರ್ತಾನೆ. ಇಂಥ ಜೀವನನ್ನ ವಿಶೇಷವಾಗಿ ಹೇಳ್ತಾರೆ ಜೀವಸ್ತು. ಆ ಸುಂದರವಾದ ಭಗವದ್ ರೂಪವನ್ನ ತನ್ನ ಹೃದಯದಲ್ಲಿ ನೋಡ್ತಾ ಇರ್ತಾನಲ್ಲ, ಬಿಂಬಾಪರೋಕ್ಷಾನಂತರ ಜೀವನ್ಮುಕ್ತವಸ್ಥಾಯ ಕದಾಚಿತ್ ವಚಿದೇವ ಪಶ್ಯತಿ. ಈ ಭಗವದ್ ರೂಪವನ್ನ ಅಪರೋಕ್ಷ ಜ್ಞಾನಿಗಳಾಗಿದ್ದರೂ ಕೂಡ ದುರ್ಜನಸ್ಥರು ಬಿಟ್ರೆ ಮಿಕ್ಕವರಲ್ಲಿ ತಾರತಮ್ಯ ಪ್ರಕಾರ ಏನು ಅಪರೋಕ್ಷ ಜ್ಞಾನ ಹೇಳ್ತಾರೆ ಅವರಿಗೆ ಇಲ್ಲಿದ್ದ ಕಾಲಕ್ಕೆ ಅಪರೋಕ್ಷ ಆದ ಮೇಲೆ ಯಾವಾಗ ಒಮ್ಮೆ 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 ದೇವರ ದರ್ಶನ ಆಗ್ತಾ ಇರುತ್ತೆ ಸದಾಕಾಲ ಇಲ್ಲ. ಅದಕ್ಕೆ ನೋಡಿ, ಮೋಕ್ಷ ಇವರು ಬಯಸಲ್ಲ. ಯಾವುದಕ್ಕೆ ಬಯಸಲ್ಲ? ಅಲ್ಲಿ ಬರುವ ಸುಖಕ್ಕಾಗಿ ಇವರು ಮೋಕ್ಷ ಬಯಸಲ್ಲಂತೆ, ಆದರೆ ಮೋಕ್ಷ ಬಯಸ್ತಾರೆ. ಯಾಕೆ ಅಂದರೆ ಅಲ್ಲಿ ದೇವರನ್ನು ಸದಾ ನೋಡಬಹುದಲ್ಲ, ಆ ಒಂದು ಕಾರಣಕ್ಕೆ ಮೋಕ್ಷ ಬಯಸ್ತಾರೆ ಅಂತ ಹೇಳ್ತಾರೆ. ಮುಕ್ತವು ಮುಕ್ತಿಯಲ್ಲಿ ಜೀವ ದೇವರನ್ನು ಹೇಗೆ ನೋಡುತ್ತಾನೆ ಅಂದರೆ ನಿರಂತರ ಪಶ್ಯ. ಹೇಗೆ ನೋಡ್ತಾನೆ ಮುಕ್ತಿಯಲ್ಲಿ ಅಂದರೆ ಸ್ವರೂಪ ಇಂದ್ರಿಯ ಗೋಚರತೆಯ ವಿದ್ಯಮಾನ ಸರ್ವದೈವ ಪಶ್ಯತಿ. ತನ್ನ ಇಂದ್ರಿಯಗಳಲ್ಲಿ ಭಗವಂತ ಇರುವುದನ್ನು ಸದಾ ನೋಡುತ್ತಾ ಇರ್ತಾನೆ ಜೀವ ಮೋಕ್ಷದಲ್ಲಿ. ಇಲ್ಲಿ ಕದಾಚಿತ್ ಕ್ವಚಿತ್ ಕೆಲವೊಮ್ಮೆ ಸ್ವಲ್ಪ ಕಾಲ ಮಾತ್ರ ನೋಡುತ್ತಾನೆ. ಆ ಈ ರೀತಿಯಲ್ಲಿ ಜೀವನಿಗೆ ನಾಲ್ಕು ರೀತಿಯಾದ ಮೋಕ್ಷವನ್ನು ಕೊಡುತ್ತಾನೆ: ಕರ್ಮಕ್ಷಯ, ಉತ್ಕ್ರಾಂತಿ, ಮಾರ್ಗ, ಭೋಗ ಅಂತ. ಈ ರೀತಿಯಾಗಿರ್ತಕ್ಕಂಥ ಮೋಕ್ಷವನ್ನು ಕೊಡಬೇಕು. ಇಲ್ಲಿ ಕರ್ಮಕ್ಷಯ ಮಾಡ್ತಾರೆ, ಅಪರೋಕ್ಷ ಜ್ಞಾನವನ್ನು ಕೊಟ್ಟು ಹಿಂದಿನ ಕರ್ಮವನ್ನು ನಾಶ ಮಾಡಿ ಮುಂದೆ ಅಂಟದಂತೆ ಮಾಡಿ ಪ್ರಾರಬ್ಧವನ್ನು ಉಣಿಸಿ ಕರ್ಮವನ್ನು ಸರಿಸಿ ಈ ಜೀವನನ್ನ ಕೊನೆ ಚರಮದೇಹದಲ್ಲಿ ಕೊನೆಯೇ ದಿವಸ ಚರಮದೇಹದಲ್ಲಿ ಭಗವಂತ ಬ್ರಹ್ಮನಾಡಿಯ ಮೂಲಕ ಜೀವನ ಹೆಗಲೇರಿ ಬ್ರಹ್ಮ ವಾಯು ಮೊದಲಾದಂತಹ ಮಹಾನುಭಾವರು ತತ್ವಾಭಿಮಾನಿಗಳೆಲ್ಲ ಭಗವಂತನ ಸೇವಾ ಮಾಡ್ತಾ ಇದ್ದರೆ ಜೀವನನ್ನ ಕಲ್ಕೊಂಡು ಹೇಳಿದ್ರಲ್ಲ ಜೀವ ಪ್ರಯಾಣ ಮಾರ್ಗ ಪ್ರಕರಣ ಅಚ್ಚಿನಾಗಿ ಲೋಕದಿಂದ ಅವನನ್ನ ಕರ್ಕೊಂಡು ಹೋಗ್ತಾ ಹೋಗ್ತಾ ಎಲ್ಲಿಗೆ ಹೋಗ್ತಾನೆ ಭಗವಂತ ವಾಯುದೇವರ ಲೋಕ ಬ್ರಹ್ಮದೇವರ ಲೋಕದಲ್ಲಿ ಅವನ ಇಟ್ಟು ಚಿರಕಾಲ ಅಲ್ಲಿ ವಿಶೇಷವಾಗಿ ಭಗವಂತನ ಧ್ಯಾನದಿಂದ ಸಂತೋಷವಾಗಿ ಭಕ್ತಿ ಮಾಡುತ್ತಾನೆ. ಅದನಂತರ ಹೇಳ್ತಾರೆ ಚತುರ್ಮುಖ ಬ್ರಹ್ಮದೇವರ ಲಯ ಬಂದಾಗ ಆ ಕ್ರಮವೇ ಲಯ ಇದೆ, ಎಲ್ಲರೂ ವೈದ್ಯ ಗೊತ್ತಿರ್ತಾರಲ್ಲ ಆನಂದ ಪಡ್ತಾ ಇರ್ತಾರೆ ಹೌದಾ. ಅಲ್ಲಿ ಇರುವಂಥವರು ಎರಡು ರೀತಿ ಮೋಕ್ಷವನ್ನು ಪಡೆಯುತ್ತಾರೆ ಬ್ರಹ್ಮದೇವರ ಮೂಲಕ. ಹೇಗೆ? ಶರೀರದಿಂದ ಉತ್ಕ್ರಮಣ ಮೂಲಕ ಬಂದವರು ಜೀವರಾಶಿ ಪಡ್ತಾರೆ. ಮಿತ್ರ ದೇವತೆಗಳು ತಮಗಿಂತ ದೊಡ್ಡವರಲ್ಲಿ ಲಯ ಆಗ್ತಾ ಆಗ್ತಾ ಬರ್ತಾರೆ. ಅದು ಗರುಡ ಮಾರ್ಗ ಶೇಷ ಮಾರ್ಗ ಅಂತ ಈ ರೀತಿಯಲ್ಲಿ ಎರಡೂ ರೀತಿಯಲ್ಲಿ ದೇವತೆಗಳು ಬರುತ್ತಾರೆ. ಸಾಮಾನ್ಯ ಜೀವರಾಶಿಗಳು ಎಲ್ಲರೂ ಕೂಡ ಬ್ರಹ್ಮದೇವರಿಂದ ಕೂಡಿಕೊಂಡು ಭಗವಂತ ಅಂದರೆ ಪ್ರಳಯ ಕಾಲದಲ್ಲಿ ಉದರವನ್ನು ಪ್ರವೇಶ ಮಾಡುತ್ತಾರೆ, ಅಲ್ಲೇ ಇರ್ತಾರೆ. ರುಜುಗಣಿಸಲು ನಿದ್ದೆ ಇಲ್ಲದೆ ಮಿಕ್ಕವರು ನಿದ್ದೆಯಿಂದ ಕೂಡಿಕೊಂಡಿರ್ತಾರೆ ಹೌದಾ. ರುಜುಗಣಸ್ಥರಿಗೆ ಪ್ರಳಯ ಕಾಲದಲ್ಲೂ ಜ್ಞಾನ ತಿಳಿದಾರ ಇಲ್ಲ, ಸದಾ ದೇವರ ಚಿಂತನೆ ಮಾಡ್ತಾ ಇರ್ತಾರೆ. ನಂತರ ಸೃಷ್ಟಿ ಬಂದಾಗ ಹಿಂದಲೇ ಮೋಕ್ಷಕ್ಕೆ ಹೋದವರನ್ನ ಭಗವಂತ ಕಳಿಸಿಬಿಡುತ್ತಾನೆ, ಈಗ ಸೃಷ್ಟಿಗೆ ಬರುವವರನ್ನ ಇಲ್ಲಿ ಕಳಿಸ್ತಾನೆ. ಇನ್ನ ವೈಟಿಂಗ್ ಲಿಸ್ಟ್ ಅಲ್ಲಿ ಮೋಕ್ಷಕ್ಕೆ ನ್ಯೂ ಎಂಟ್ರಿ ಕೊಡಬೇಕಲ್ಲ, ಇವರನ್ನ ಬ್ರಹ್ಮದೇವರು ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ವಿರಜಾ ನದಿಯ ಸ್ನಾನದಿಂದ ಲಿಂಗ ಭಂಗ ಆಗಿ ಅದ್ಭುತವಾದಂತಹ ವಿಶೇಷವಾಗಿ ಹೇಳ್ತಾರೆ, ನಿವೃತ್ತ ಸಮಸ್ತ ಕರ್ಮಾಣ ಸ್ವತ್ತಮ ಪ್ರವೇಶೇನ ಬ್ರಹ್ಮನಾಟ್ಯ ಉತ್ತಮನೇನವ ಪರಿತ್ಯಕ್ತ ದೇಹ. ಅಚ್ಚಿನಾಗಿ ಮಾರ್ಗದಿಂದ ವೈಕುಂಠವನ್ನ ಭಗವಂತನ ಸೇರಿದಂತಹ ಇವರೆಲ್ಲ ಏನಾಗ್ತಾರೆ, ಆ ಭಗವಂತನನ್ನ ದರ್ಶನ ಮಾಡುತ್ತಾರಂತೆ. ಶ್ವೇತದ್ವೀಪದಲ್ಲಿರುವ ಭಗವಂತನ ದರ್ಶನ ಮಾಡಿ ತಮ್ಮ ತಮ್ಮ ಸ್ಥಾನಗಳಿಗೆ ಭಗವಂತ ಕಳಿಸಿಕೊಡುತ್ತಾನೆ. ಹೇಗೆ? ಕೆಲವರಿಗೆ ತನ್ನ ಶರೀರದಲ್ಲೇ ದೇವತೆಗಳಿಗೆ ಪ್ರವೇಶ, ಆಯಾ ಅವಯವಗಳಲ್ಲೇ ಇಟ್ಟುಕೊಂಡು ಭಗವಂತನ ಚಿಂತನೆ ಮಾಡ್ತಾ. ಕೆಲವರಿಗೆ ಸಾಮೀಪ್ಯ ಹತ್ತಿರ, ಕೆಲವರಿಗೆ ಸಾ ಲೋಕ್ಯ ಆ ಲೋಕದಲ್ಲೇ ಇರುವುದು, ಈ ರೀತಿಯಲ್ಲಿ ಕೊಡುತ್ತಾ ಇನ್ನ ಕೆಲವರನ್ನ ಏನು ಮಾಡುತ್ತಾನೆ ಭಗವಂತ ಅಂದರೆ ಆಯಾ ಲೋಕಗಳಿಗೆಲ್ಲ ಕಳಿಸಿಬಿಡ್ತಾನಂತೆ. ಭೂಲೋಕ ಮೊದಲಾದ ಲೋಕಗಳಿಗೆ ಕಳಿಸಿಬಿಡ್ತಾನೆ, ಅಲ್ಲೇ ಇರಿ ಅಂತ. ಅಲ್ಲ, ಇಷ್ಟು ಕಷ್ಟಪಟ್ಟು ಮೋಕ್ಷದಲ್ಲಿರಬೇಕು ಅಂದ್ರೆ ಮತ್ತ ಇಲ್ಲಿ ಕಳಿಸ್ತಾನ ಅಂದ್ರೆ ಬಡಸೋರು ನಮ್ಮವರಾದ್ರೆ ಇಲ್ಲಿ ಕೊಟ್ರೆ ಎಂದು, ಬಡಸೋರು ನಮ್ಮವರಾದ್ರೆ ಮೂಳೆ ಕೊಟ್ರೆ ಏನು ಮೊದಲು ಕೊಟ್ರೆ ಹೊಟ್ಟೆ ತುಂಬ ಒಟ್ಟಾಗುತ್ತೆ. ಆ ತರ ಭಗವಂತನ ಅನುಗ್ರಹದಿಂದ ಮತ್ತು ಭೂಲೋಕಕ್ಕೆ ಬಂದರು ಮೋಕ್ಷದಲ್ಲಿ ಏನಿರಬೇಕು ಆನಂದ ಅದೇ ಆನಂದ ಇರುತ್ತೆ, ಅವನನ್ನೇ ಆಯಾ ಲೋಕಗಳಲ್ಲಿ ನೋಡುತ್ತಾ ಆನಂದ ಪಡ್ತಾ ಇರ್ತಾರೆ. ಹಾಗೂ ಅಲ್ಲಿಗೂ ಹೋಗ್ತಾರೆ, ಇಲ್ಲಿಗೂ ಬರ್ತಾರೆ, ಎಲ್ಲ ಕಡೆ ಇರ್ತಾರೆ. ಆದರೆ ಸಂಸಾರಕ್ಕೆ ನ ಕದಾಚಿತ್ ಪರಿವರ್ತಂತೆ ಎಂದು ಕೂಡ ಹೇಳ್ತಾ ಇದ್ದಾರೆ. ನ ಕದಾಚಿತ್ ಪರಿವರ್ತಂತೆ ಇತಿ ಅತ್ಯಂತ ಅಶೇಷಂ ಅತಿ ಮಂಗಲ, ಅತ್ಯಂತ ಮಂಗಲ ಅಂದರೆ 16 ಪ್ರಕರಣಗಳನ್ನು ಯಾರು ಚಿಂತನೆ ಮಾಡುತ್ತಾರೆ ಅವರಿಗೆ 16 ತಲೆಗಳಿರುವ ಲಿಂಗ ದೇಹದ ಭಂಗ ಖಚಿತ ಎಂಬುದನ್ನ ನಮ್ಮ ಗುರುಗಳ ವಿಷ್ಣು ಸಾರುವವರು ತೋರಿಸಿಕೊಡ್ತಾ ಭಗವಂತ ಸ್ವಪ್ನ ಮಾಡುತ್ತಾರೆ. ಈ 16 ಪ್ರಕರಣಗಳಿಂದ ನಮ್ಮೊಳಗೆ ಬಿಂಬಮೂರ್ತಿ ಏನೇನು ಕರ್ಮಗಳನ್ನ ಮಾಡಿಸ್ತಾನೆ ಅಂತ ಹೇಳ್ತಾರೆ. ರೂಪೈಹಿ ವಿಚಿತ್ರೈಹಿ ಅಥಚ ಏಕಪೂರ್ವೈ ವಿಚಿತ್ರ ಕಾರ್ಯೈಹಿ ಶತಕೋಟಿ ಸಂಖ್ಯೈಹಿ ರೂಪೈಹಿ ವಿಚಿತ್ರೈ, ಒಂದೊಂದು ರೂಪ ವಿಚಿತ್ರ ವಿಚಿತ್ರ ಯಥಾದು ಏಕಪೂರ್ವೈಹಿ ಒಂದು ಮೊದಲುಕೊಂಡು 1, 3, 5, 10, ಸಾವಿರ ಅನಂತ ಹಾಗೆ ಹಾಗೆ ಹದವನ್ನು ಪಡೆಯುತ್ತಾರೋ ಅದರಿಂದ ವಿಚಿತ್ರ ಕಾರ್ಯದಲ್ಲಿ ನಾನಾ ವಿಚಿತ್ರ ಕಾರ್ಯಗಳನ್ನು ಸೃಷ್ಟಿಸುತ್ತಿ ದಯಾದಗಳಲ್ಲಿ ಎಲ್ಲರೂ ಮಾಡುತ್ತಾ ವಿಹಾರ ಕರ್ತರೆ ವಿಹಾರವನ್ನು ಮಾಡುತ್ತಾ ಯಾಕೆ ಗತಿ ಪ್ರದಾನಕರೇ ಚ ಜೀವರಿಗೆ ಸದಾ ಗತಿಯನ್ನು ಕೊಡತಕ್ಕಂಥ ಹರೆಯೇ ನಮೋಸ್ತು ಎಂಬ ಮೂರ್ತಿಯೇ ನಿನಗೆ ನಮಸ್ಕಾರ ಅಂತ ಷೋಡಶಿ ಎಂಬ ಗ್ರಂಥವನ್ನು ಪೂರ್ಣಗೊಳಿಸಿದರು ಎಂಬಲ್ಲಿಗೆ ಶ್ರೀ ವಿಷ್ಣುತೀರ್ಥ ವಿರಚಿತೆ ಷೋಡಶೀಯ ಮೋಕ್ಷಾಖ್ಯಂ ಷೋಡಶ ಪ್ರಕರಣ ಸಂಪೂರ್ಣ ಶ್ರೀಕೃಷ್ಣ ಬರೀ ನಂಬುದಿಲ್ಲ ಅಂದರೆ ಮಂಗಳ ಅಂದರೆ ಅರ್ಥ ಅರ್ಥವೇ ಆಗಿಲ್ಲ ಅಂತ ಷೋಡಶಿ ಏನೂ ಅರ್ಥ ಆಗಿಲ್ಲ ಅನ್ನೋದು ಅರ್ಥ ಆದರೆ ಮಂಗಳ ಆಗಿದ್ದಕ್ಕೆ ಸಾರ್ಥಕ ಅರ್ಥ ಆಗಿತ್ತು ಅಂತ ಆಯ್ತಾ ಆಗಿಲ್ಲ ಅಂತ ಅರ್ಥ ಅಂದರೆ ಷೋಡಶಿ ಎಷ್ಟು ಸಲ ಮಿನಿಮಮ್ ಎಷ್ಟು ಸಲ ಕೇಳಬೇಕು ಅಂದರೆ ಷೋಡಶಿ ಅಂತ ಆಗಿತ್ತು ಹದಿನಾರು ಸಲ ಆದರೂ ಕೇಳಬೇಕು ಏನು ಗುರುಗಳ ಕಲಿತಾರೆ ಸಿಡಿಯಲ್ಲ ನೋಡಿ ಸಿಡಿಯಲ್ಲೂ ಬರುತ್ತೆ ಪ್ರವಚನ ವಾಟ್ಸಪ್ಪಲ್ಲೂ ಬರುತ್ತೆ ಆದರೆ ಎದುರಿಗೆ ಕೂತಾಗ ವ್ಯಕ್ತಿಯಲ್ಲಿ ಭಗವಂತ ಏನು ಅನುಭವ ಹಾವಭಾವಗಳನ್ನು ಕೊಡುತ್ತಾನೆ ಅದು ನೋಡಿದಾಗ ನಮ್ಮಲ್ಲಿ ಆಗುವ ಪರಿವರ್ತನೆ ಸಿಡಿಯಲ್ಲಿ ಕೇಳಿದ್ರೆ ಬರಲ್ಲ ವಾಟ್ಸಪ್ಪಲ್ಲಿ ಕೇಳಿದ್ರೆ ಸರ್ವತ್ರ ಬರಲ್ಲ ನಿಮ್ಮ ಅನುಭವ ಆಗಿರುತ್ತೆ ಬಹಳ ದಿನ ಇದೇ ಪ್ರವಚನ ನಮಗೆ ವಾಟ್ಸಪ್ಪಲ್ಲೂ ಬರುತ್ತಲ್ಲ ಇಲ್ಲಿವರೆಗೆ ಯಾಕೆ ಕೂತಾಕು ಬರಬೇಕು ಅಂತ ಅಲ್ಲಲ್ಲೇ ಕೂತು ಕೇಳ್ತಾ ಇರ್ತಾರೆ ಅವರಿಗೇನು ಯಾರಿಗಿದು ವಾಟ್ಸಪ್ ಅದರಲ್ಲಿ ನಾನು ಪ್ರವಚನ ಕಳಿಸೋದು ಈ ಆದ್ಮೇಲೆ ಇಂಟರ್ನೆಟ್ಟಲ್ಲಿ ಕಳಿಸೋದು ಯಾರಿಗೆ ಇಲ್ಲಿಗೆ ಬರಲಾರದೆ ಒದ್ದಾಡುವಂಥ ಜೀವರಾಶಿ ಯಾರಿರ್ತಾರಲ್ಲ ಕೆಲವರು ಇದ್ದಾರೆ ಎಲ್ಲೋ ಇರ್ತಾರೆ ಮೂಲೆಯಲ್ಲಿ ಅಲ್ಲಿ ಯಾರೂ ಬರಲು ಏನೂ ಇಲ್ಲ ಅಂಥವರಿಗೆ ಉಪಯೋಗ ಆಗಲಿ ಅಷ್ಟಾದರೂ ಬರಲಿ ಅಂತ ಅದು ಕಲ್ಪನೆ ಮಾಡಿದರೆ ಇದು ಬಂದು ಕೂಡಲೇ ಬರಲಿಕ್ಕೆ ಯೋಗ್ಯತೆ ಇದ್ದು ಬರಲಿಕ್ಕೆ ಆಗ್ತಾ ಇದ್ದು ಸುಮಾರುತನದಿಂದ ಮನೆಗೆ ಬರುತ್ತಲ್ಲ ಇನ್ಯಾಕೆ ಇಲ್ಲಿ ಬರಬೇಕು ಅಂತ ಯಾರಾದರೂ ಮನಸ್ಸಲ್ಲಿ ಮಾಡಿಕೊಂಡ್ರೆ ಅಪೂರ್ವದ ಸಾಧನೆ ಪಡ್ಕೊಳ್ತಾ ಇದ್ದಾರೆ ಅಂತ ತಾತ್ಪರ್ಯ ಯಾವಾಗಲೂ ಗುರುಗಳ ಮುಖದಿಂದ ಬರತಕ್ಕಂಥ ಒಂದು ಪ್ರವಚನ ನಮ್ಮ ಮೇಲೆ ಪ್ರಭಾವ ತೋರುವುದಕ್ಕೂ ಪರೋಕ್ಷದಲ್ಲಿ ಕೇಳುವುದಕ್ಕೂ ಬಹಳ ವ್ಯತ್ಯಾಸ ಆಗ್ತಾ ಇರುತ್ತೆ ಹೌದಲ್ವ ಆದ್ದರಿಂದ ಒಂದು ವೇಳೆ ಅಂಥ ಆಲೋಚನೆ ಬಂದಿದ್ದರೆ ವಾಟ್ಸಪ್ಪಲ್ಲಿ ಬರುತ್ತೆ ಎಲ್ಲೊಂದು ಕಡೆ ಬರುತ್ತೆ ಹೇಗೋ ಒಂದಾಗಿ ಕೇಳಿಬಿಡಬಹುದು ಅಂತ ಆಲೋಚನೆ ಬಂದಿದ್ದರೆ ಬಹಳ ನಷ್ಟ ಆಗ್ತಾ ಇದೆ ಅಂತ ಹೇಳಿಕೊಂಡ್ರೆ ಇನ್ನ ಇದನ್ನೇ ಪುನಃ 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 ಕೇಳೋಣ ಹೇಳೋಣ ಅರಣ್ಯ ಪೂರ್ಣ ಅನುಗ್ರಹ ಈ ಷೋಡಶಿ ಚತುರ್ದಶಿ ನಿತ್ಯ ನಮ್ಮ ಜೀವನದಲ್ಲಿ ಅನುಷ್ಠಾನಕ್ಕೆ ಬರಬೇಕು ಆ ರೀತಿ ಗುರುಗಳು ಪೂರ್ಣಾನುಗ್ರಹ ಮಾಡಲಿ ಎಂದು ಪ್ರಾರ್ಥನೆ ಮಾಡುತ್ತಾ ಈ ಒಂದು ವಿಶೇಷವಾದ ಕಾಲ ವಿಶ್ವಕಾಲ ಪರ್ಯಂತ ಇಲ್ಲಿ ಅದು ವಿಜಾವಶ್ಯವಾದ ಕೆಲವರ ಸನ್ನಿಧಾನ ಅವರ ಅದ್ಭುತವಾದ ಅನುಗ್ರಹದಿಂದ ಇಲ್ಲಿ ನಡೆದಿದೆ ಅದಕ್ಕೆ ಮೂಲ ಕಾರಣಕರ್ತರೊಬ್ಬರು ಇದ್ದಾರೆ ಸ್ವಾಮಿಗಳನ್ನು ಹೋಗಿ ಕೇಳಿ ಇಲ್ಲಿ ಪ್ರವಚನ ಆಗಬೇಕು ಅನೇಕ ದಿನ ಉಪಯೋಗ ಆಗುತ್ತೆ ಅಂತ ಸ್ವಾಮಿಗಳತ್ರ ಹೋಗಿ ಕೇಳಿ ಇಲ್ಲಿ ಇಳಿಸಿದ್ದು ನಮ್ಮ ಶ್ರೀನಿವಾಸ ಮೂರ್ತಿಗಳು ಹಾಗೆ ಅವರಿಗೆಲ್ಲ ಸಹಕಾರ ಕೊಟ್ಟವರು ನೀವು ನಿಮಗೆಲ್ಲ ಆಶೀರ್ವಾದ ಕೊಡುವಾಗ ನನಗೆ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಶ್ರೀಪಾದಂಗಳವರ ಕರುಣ ಅಷ್ಟು ಮಾತ್ರ ಆದರೆ ಆಯ್ತಾ ನೋಡಿ ಯಜಮಾನರು ಬನ್ನಿ ಅಂತ ಹೇಳಿದ್ದಾರೆ ಮನೆಯಾಗಿದ್ದವರು ಮಾತ್ರ ಸುಲಭರು ನೋಡುತ್ತಾ ಕಳಿಸ್ಬಿಟ್ರೆ ಯಾರಾದ್ರೂ ಮನೆಗೆ ಹೋಗ್ತಾ ಹೋಗಲ್ಲ ಹಾಗಾದರೆ ಇದಕ್ಕೆಲ್ಲ ಅನುಕೂಲ ಮಾಡಿಕೊಟ್ಟಂಥ ಸಿಬ್ಬಂದಿ ವರ್ಗ ಅದರಲ್ಲಿ ಕೇಶವಾಚಾರ್ಯರು ಲಕ್ಷ್ಮೀನಾರಾಯಣಾಚಾರ್ಯರು ಯಾರ್ಯಾರಿದ್ದಾರೆ ಅವರೆಲ್ಲರೂ ವಿಶೇಷವಾಗಿ ಅನುಕೂಲ ಮಾಡಿಕೊಟ್ರು ನೀವು ನಾವು ಅವರ ಅನುಕೂಲ ಇದ್ದರೂ ಕೂಡ ಮೈಕೊಂಡು ಸರಿಯಾಗಿರಬೇಕಲ್ಲ ಇಲ್ಲದಿದ್ರು ನಮ್ಗೆ ಬಹಳ ಕಷ್ಟ ಆಗಿರುತ್ತೆ ವಾಯ್ಸ್ ಗೌರವ ವ್ಯವಸ್ಥೆ ಮಾಡ್ತಾ ಇದೆ ಸಕಾಲಕ್ಕೆ ಭಕ್ತಿಯಿಂದ ಇದನ್ನು ಅನುಕೂಲ ಮಾಡಿಕೊಟ್ಟ ನಮ್ಮ ರಾಘವೇಂದ್ರ ರಾಯರು ಎಷ್ಟು ಚೆನ್ನಾಗಿ ಮಾಡಿಕೊಡ್ತಾರೆ ಅವರಿಗೂ ಎಲ್ಲರಿಗೂ ಬರುವಂತ ಜ್ಞಾನ ಭಕ್ತಿ ವೈರಾಗ್ಯ ನೀವೆಲ್ಲ ಇಲ್ಲಿ ಬರ್ಲಿಕ್ಕೆ ನೋಡಿ, ಗಂಡಸರಲ್ಲಿ ಬರ್ಲಿಕ್ಕೆ ನೀವು ನಿಮ್ಮ ಹೆಣ್ಮಕ್ಳು ಕಾರಣ, ಗಂಡ ಮಕ್ಕಳಲ್ಲಿ ಬರ್ಲಿಕ್ಕೆ ನೀವು ನಿಮ್ಮ ಮನೆಯಲ್ಲಿ ವ್ಯಕ್ತಿಗಳು ಕಾರಣ, ಅವರೆಲ್ಲರೂ ಕಾರಣ ಆಗಿದ್ದಾರೆ. ಆದ್ದರಿಂದ ಅವರೆಲ್ಲರೂ ಸೇರಿಸೋಣ ಆಶೀರ್ವಾದದಲ್ಲಿ. ಎಲ್ಲರಿಗೂ ಭಗವಂತ ವಿಷ್ಣು ಮಾತ್ರ ಅಲ್ಲದೆ ದೂರದಲ್ಲಿ ವಾಟ್ಸಪ್ ಅಲ್ಲಿ ಕೂತ್ಕೊಂಡು ಎಲ್ಲೆಲ್ಲೋ ನಾನು ಒಂದು ಕಡೆ ಹೋದರೆ ಶ್ರೀರಂಗಕ್ಕೆ ಹೋದಾಗ ಒಬ್ಬ ಮುದುಕ ವ್ಯಕ್ತಿ ನನ್ನ ಎದುರಿಗೆ ಬರ್ತಾ ಇದ್ದಾರೆ. ನನ್ನ ಆರವನ್ನು ನೋಡಲೇ ಇಲ್ಲ ಜನ್ಮದಲ್ಲಿ. ನನ್ನ ಎದುರಿಗೆ ಬಂದು ಇದರಿಗೆ ಬರ್ತಾ ಇದ್ದಾರೆ, ನಡೀಲಿಕ್ಕೆ ಆಗ್ತಾ ಇಲ್ಲ. ನಾನು ಯಾಕಲ್ಲಿ ನನ್ನ ಎದುರಿಗೆ ಬರ್ತೀರ, ನಾನು ಸರಿಬೇಕಂತ ಸರಿತಾ ಇಲ್ಲ, ನಿಮ್ದಾಗೆ ಬರ್ತಾ ಇದ್ದೀನಿ. ನಾನು ಪರಿಚಯ ಇಲ್ಲ, ನಾನು ನನ್ನದಾಗ ಬರ್ತಾ ಇದ್ದೀನಿ ಅಂದ್ರೆ ನೀವೆಲ್ಲ ಕರ್ಮಲಾಚಾರ. ಹೌದು, ಅವಾಗ ಅವರ ಚಿಕ್ಕ ಜೋಡಿಯಲ್ಲಿ ಸಿಡಿ ಇದೆ ಚತುರ್ದಶ. ನಾನು ಕುಂಭಕೋಣದಲ್ಲಿ ಇರ್ತೇನೆ, ಕುಂಭಕೋಣದಿಂದ ತುಂಬಾ ದೂರ ಗ್ರಾಮ. ನಮ್ಮ ಊರಿಗೆ ಯಾವ ಆಚಾರು ಬರಲ್ಲ, ಹಳ್ಳಿ ಅಲ್ಲಿಗೆ ಇರುವ ಆಚಾರಿ ಸಿಡಿ ಒಂದೇ. ಇದು ಕೇಳ್ತಾ ಇದ್ದೇನೆ, ಅವರ ವಯಸ್ಸು ಪ್ರಾಯಶಃ ಒಂದು 75 ಇರ್ಬೋದೇನೋ. ಕಣ್ಣನ್ನು ಹೇಳಿದ್ರು ಇಲ್ಲ, ನಾನು ಸಿಡಿಯಲ್ಲಿ ಹೇಳ್ತಾ ಇರ್ತೇನೆ ಸುಮ್ಮನೆ ಕೇಳಿದ ಉಪಯೋಗ ಇಲ್ಲ, ಸ್ನಾನ ಮಾಡಿ ಮಾಡಿ ಅಂತ. ಚಿಕ್ಕ ಹುಡುಗರ ಸ್ಟೂಡೆಂಟ್ಸ್ ಹೇಳ್ತಾರಲ್ಲ, ಹಾಗಿದ್ರು ಆಚಾರ್ಯ ನಾನು ಕೂಡ ಸ್ನಾನ ಮಾಡ್ತಾ ಇದ್ದೇನೆ. ಈ ಥರ ಈ ಮಾಧ್ಯಮದ ಮೂಲಕ ವಿಶೇಷವಾಗಿ ಭಗವಂತ ನನಗೆ ಪ್ರೇರಣೆ ಮಾಡಿ ಅವನೇ ಎಲ್ಲರಿಗೂ ಕರ್ಕೊಂಡು ಹೋಗಿ ಯಾರ್ಯಾರು ಈ ಚತುರ್ದಶಿ ಷೋಡಶಿ ಅದು ಸಿಡಿ ಮೂಲಕವೋ ವಾಟ್ಸಪ್ ಮೂಲಕವೋ ಇನ್ಯಾವುದರ ಮೂಲಕವೋ ಕೇಳಿ ಅನುಷ್ಠಾನ ಮಾಡತಕ್ಕಂಥ ಅಂಥ ಸುಜೀವ ರಾಶಿಗಳು ಯಾರಾಗಿದ್ದಾರೆ ಅವರಿಗೆ ಎಲ್ಲರೂ ಭಗವಂತ ವಿಶೇಷವಾದ ಜ್ಞಾನ ಭಕ್ತಿ ವೈರಾಗ್ಯ ಸಾತ್ವಿಕ ಸಂಪತ್ತು ಅರಣ್ಯ ಆಚಾರ್ಯರ ಶ್ರೀಮಠಾಚಾರ್ಯರ ಗ್ರಂಥಗಳನ್ನು ಕೇಳಿದ್ದನ್ನು ಅನುಷ್ಠಾನ ಮಾಡುವ ಸೌಭಾಗ್ಯ ಭಗವಂತ ಎಲ್ಲರಿಗೂ ಒದಗಿಸಿಕೊಡಲಿ, ಎಲ್ಲ ಅಭಿನಯ ನನಗೂ ಕೊಡಲಿ ಎಂಬಲ್ಲಿ ಶ್ರೀಕೃಷ್ಣ. ಸರಿ, ಪೂರ್ಣ ಆದ್ಮೇಲೆ ಖಾಲಿ ಕೊಡಬಾರ್ದಲ್ಲ. ಇವತ್ತು ವಿಜಯದಾಸ ಸುಳ್ಳು ಅಂತ ಹಾಕಿದ್ದಾರೆ, ಬರೆದು ಅದು ಮಾಡಿ ಬಂದವರೆಲ್ಲ ಇದ್ದಾರೆ ಅಂತ ಹೇಳಿದ್ರು. ಹಾಗೆ ವಿಜಯದಾಸ ಸುಳಾರಿ ಇದು ಎರಡು ಬೇರೆ ಅಲ್ಲ. ಆ ರೀತಿಯಾಗಿ ವಿಜಯದಾಸ ಸುಳಾರಿಯನ್ನು ಹೇಳಿಕೊಡೋಣ. ವಿಜಯದಾಸ ಸುಳಾರಿಗಳು ಅನೇಕ ಕಾಲ ಇವೆ, ಬೇರೆ ವಿಶೇಷಗಳು ಬರ್ತಾ ಇವೆ. ವಿಸ್ತಾರವಾಗಿ ತಗೊಂಡು ಶಾಸ್ತ್ರದಲ್ಲಿ ಸಂಸ್ಕೃತದಲ್ಲಿ ಇದ್ದದನ್ನ ಆಚಾರ್ಯನ ಪಂಕ್ತಿಯನ್ನು ಪುಸ್ತಕ ಹಿಡಿದು ಅಧ್ಯಯನ ಮಾಡಲಾರದ ಅಧಿಕಾರಿಗಳು ಇದ್ದರು. ಮಾಡಲಿಕ್ಕೆ ಯೋಗ್ಯತೆ ಇದ್ದರೂ ವಯಸ್ಸಾಗಿ ಆ ಪುಸ್ತಕ ಹಿಡಿಯಲಾರದೆ ಒದ್ದಾಡುವವರು, ಇನ್ನ ಕೆಲವರು ಪುಸ್ತಕ ಹಿಡಿದರು ಅರ್ಥ ಆಗದೆ ಒದ್ದಾಡುವವರು, ಹಾಗೆ ಪುಸ್ತಕವೇ ಹಿಡಿಯಬಾರದವರು ಮತ್ತು ಗ್ರಂಥ ಪುರಸ್ಕಾರ ಗ್ರಂಥ ಪುರಸ್ಕಾರವಾಗಿ ಅಧ್ಯಯನ ಮಾಡಲಿಕ್ಕೆ ಯಾರಿಗೆ ಯೋಗ್ಯತೆ ಇಲ್ಲ, ಎಲ್ಲರನ್ನ ತಗೊಂಡು ಆ ಆಚಾರ್ಯ ಶಾಸ್ತ್ರದಲ್ಲಿ ಏನೇನು ರಹಸ್ಯಗಳು ಹೇಳಿದ್ದಾರೆ ಎಲ್ಲರಿಗೆ ಎಟಕುವಂತೆ ಹೇಳಿದ್ದು ಅಪರೋಕ್ಷ ಜ್ಞಾನಿಗಳಾದಂಥ ನಮ್ಮ ವಿಜಯದಾಸರು. ಅವರ ಸುಳಾದಿಗಳು ಒಂದೊಂದು ಅಪರೂಪದ ರಾಮ ಬಾಣದಂತೆ ಹೃದಯದಲ್ಲಿ ಕೂತರಿಸಿದ ಸಾಧನೆ ಮಾಡಿಸುವುದು ಸತ್ಯವಾದ ವಿಚಾರ. ಅದನ್ನ ಇವತ್ತಿಂದೇ ಶುರು ಮಾಡುದು. ಅದನ್ನ ಹೇಳ್ತಾರೆ, ಧ್ಯಾನ ಮಾಡಿರೋ ಮಗುಜ ಅಂತ ಶುರು ಮಾಡ್ತಾರೆ. ಧ್ಯಾನದ ಕುರಿತು ಉಪಾಸನಾ ಭಾಗ ಸುಳಾದಿಗಳಲ್ಲಿ ಹೇಳ್ತಾರೆ. ಹಾಗೆ ಪ್ರಮೇಯ ಭಾಗ ಸುಳಾದಿಗಳು ತುಂಬಾ ಚೆನ್ನಾಗಿರುತ್ತೆ. ನಮಗೆ ಈ ಕರ್ತೃತ್ವ ಅಂದ್ರೆ ಏನು, ಸ್ವಾತಂತ್ರ್ಯ ಅಂದ್ರೆ ಏನು, ಇವುಗಳ ಪರಿಚಯ ಏನು, ಎಲ್ಲವನ್ನ ಥಳಕುಸಿ ಮಾಡಿಕೊಡುವುದು ಪ್ರಮೇಯ ಭಾಗ ಸುಳಾದಿಗಳು. ಇನ್ನ ಹೇಗೆ ಸಾಧನೆ ಮಾಡಬೇಕು ಹೇಳಿಕೊಟ್ಟದ್ದು ಸಾಧನಾ ಭಾಗ ಸುಳಾದಿಗಳು. ಸಾಧನ ಉಪಾಸನ ಪ್ರಮೇಯ ಇಷ್ಟೆಲ್ಲ ಆಗುವಾಗ ಅದೆಲ್ಲ ಅನುಗ್ರಹ ಆಗಬೇಕಾದ್ರೆ ಸ್ತೋತ್ರ ಮಾಡಬೇಕಲ್ಲ ದೇವರನ್ನ ಗುರುಗಳನ್ನ, ಆ ಸ್ತೋತ್ರ ಭಾಗ ಸುಳಾದಿಗಳು ಹೇಳಿಕೊಟ್ರು. ಇಷ್ಟೆಲ್ಲ ಇದ್ರೂ ಕೂಡ ತೀರ್ಥಕ್ಷೇತ್ರಗಳ ಪರ್ಯಟನ ಇಲ್ಲದಿದ್ದರೆ ಪೂರ್ಣ ಆಗಲ್ಲ. ಅದಕ್ಕೆ ತೀರ್ಥಕ್ಷೇತ್ರ ಸುಳಾದಿಗಳು ಮಾಡಿಕೊಟ್ರು. ಇಷ್ಟೆಲ್ಲ ಪರಿಚಯ ಮಾಡಿಕೊಟ್ರು ಕೂಡ ಒಂದರ ಪರಿಚಯ ಇಲ್ಲದೆ ಹೀಗೆ ಸಿಗಲ್ಲ ಅಂತ ಸೃಷ್ಟಿ ಪ್ರಕರಣ ಸುಳಾದಿಗಳು ಹೇಳಿಕೊಂಡು ಇಂಥ ಎಲ್ಲ ಸುಳಾದಿಗಳು ಎಷ್ಟಿವೆ ಅಂತ ನಿಮ್ಮ ಪ್ರಶ್ನೆ ಬಂದರೆ ಎಷ್ಟೋ ಇಲ್ಲ, 700 ಸುಳಾದಿಗಳವರಿಗೆ ಅದು ವಿಜಯದಾಸರಿಂದ ಸಿಕ್ಕದ್ದು. ಮತ್ತು ಗೋಪಾಲದಾಸರು, ಜಗನ್ನಾಥದಾಸರು, ಪ್ರಾಣೇಶದಾಸರು ಅವರವರು ಮಾಡಿದ ಇದೇ ಒಂದೊಂದು ಸಬ್ಜೆಕ್ಟಿನ ಸುಳಾದಿಗಳು ಅಪರೂಪ ಅಪಾರ ಆಗಿವೆ. ನಾವೊಂದು ಒಂದೊಂದು ಸಬ್ಜೆಕ್ಟ್ ತಗೊಳ್ಳೋಣ. ತಗೊಂಡು ಆ ವಿಷಯದಲ್ಲಿ ವಿಜಯದಾಸರು ಎಷ್ಟು ಹೇಳಿದ್ದಾರೆ, ಗೋಪಾಲದಾಸರು ಎಷ್ಟು ಹೇಳಿದ್ದಾರೆ, ಜಗನ್ನಾಥದಾಸರು ಯಾವ ಯಾವ ಸುಳಾದಿಗಳು ಹೇಳಿದ್ದಾರೆ, ಹಾಗೆ ಬಾಲರಾಜ ವಿಠಲರು ಅನೇಕ ಜ್ಞಾನಿಗಳು, ಪ್ರಾಣೇಶದಾಸರು ಎಲ್ಲರಿದ್ದಾರೆ, ಅಪರೂಪದವಾದಂತಹ ಸುಳಾದಿಗಳನ್ನು ಹೇಳಿದ್ದಾರೆ. ಅವೆಲ್ಲವನ್ನ ನೋಡುತ್ತಾ ಹೋಗೋಣ. ಇಲ್ಲಿ ನಮಗೆ ಒಂದು ಒಳ್ಳೆ ವಿಚಾರ ಏನು ಅಂದ್ರೆ, ಇಷ್ಟೇ ಸಮಯದಲ್ಲಿ ಮುಗಿಸಿಬಿಡಬೇಕು ಅಂತ ಕಂಪಲ್ಷನ್ ಇಲ್ಲ. ಮುಗಿಸಲಿಕ್ಕೆ ನಾವು ಇಲ್ಲಿ ಹೇಳ್ತಾ ಇಲ್ಲ, ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದಷ್ಟು ವಿಸ್ತಾರ ಚೆನ್ನಾಗಿ ಒಟ್ಟಾರೆ ಕೇಳಿದ ಮೇಲೆ ಜೀವನದಲ್ಲಿ ಮಾರನೇ ದಿವಸ ಅನುಷ್ಠಾನ ಕೇಳಲಿಕ್ಕೆ ಬಂದ್ರೆ ಸಾಕ್ತಾನೆ. ಆ ರೀತಿಯಲ್ಲಿ ಸುಳಾದಿಗಳನ್ನ ನೋಡೋಣ ಎಂಬಲ್ಲಿ ಶ್ರೀಕೃಷ್ಣ
ಮಾಡ್ತಾ ಇದ್ದೀನಿ ಹೇಳಿ ಅನುಗ್ರಹ ಮಾಡಿದ್ರು.